विदितं तव भक्तानाम् अस्माकं नृसरे हरे ददातु कार्यं कार्यज्ञ प्रलयार्क आयितप्रभ हरिकथामृत सार गुरुगळ करुणदिन्द अपणितु पेळुवे परम भगवत् भक्तरिदनादरदि केळुवदु. ನಾವು ಇಲ್ಲಿ ಮಧುವಿದ್ಯೆ, ಮಧುವಿದ್ಯೆ ಅಂದ್ರೆ ಮಧು ದೇವರನ್ನ ಮಧು ಅಂತ ಉಪಾಸನೆ. ಇದು ಭಾಗವತದಲ್ಲಿ ಬಂದಿದೆ, ಉಪನಿಷತ್ತುಗಳಲ್ಲಿ ಬಂದಿದೆ. ಇಲ್ಲಿನೂ ದಾಸರು ಮೆನ್ಷನ್ ಮಾಡ್ತಾರ, ಹೇಗ್ ಮೆನ್ಷನ್ ಮಾಡ್ತಾರ ಅಂದ್ರೆ ಹಯಗ್ರೀವ ಅಂಬೋದಿಂದ ಮೆನ್ಷನ್ ಮಾಡ್ತಾರ. ಇದು ಏನು ಮಧುವಿದ್ಯೆ, ಏನು ಅದನ್ನ ಹೇಗೆ ನಾವು ನಮ್ಮ ನಿತ್ಯ ಕರ್ಮದಲ್ಲಿ ನಿತ್ಯ ಪೂಜೆಗಳು, ಶ್ರಾವಣ ಮಾಸದಲ್ಲಿ ಅನೇಕ ಪೂಜೆಗಳು ಬರುತ್ತೆ, ಅಲ್ಲಿ ಹೇಗೆ ಚಿಂತನೆ ಮಾಡೋದು ಎಂಬ ಒಂದು ಮುಖ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಮಂತ್ರ, ಒಂದು ಉಪಾಸನೆ ಅಂದ್ರೆ ಮಾಮೂಲಾಗೆ ಯಾರು ಇದನ್ನ ನೋಡಿದ್ದಾರೆ, ಯಾವ ಯಾವ ದೇವತೆಗಳು ಛಂದಸ್ ಅಭಿಮಾನಿಗಳಾಗಿದ್ದಾರೆ, ಇಲ್ಲಿ ಉಪಾಸ್ಯನಾದಂತ ಭಗವಂತ ಹೆಸರು ಏನು, ಅವನಿಗೆ ಏನು ಅಂತ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಎಲ್ಲದರಲ್ಲಿನೂ ಪ್ರತಿಪಾದ್ಯ ಭಗವಂತನೇ ಇದ್ರೂ ಏನು ಅಂತ ಚಿಂತನೆ ಮಾಡ, ಪ್ರಧಾನವಾಗಿ ಅವನನ್ನು ಏನು ಅಂತ ಚಿಂತನೆ ಮಾಡುವ ಒಂದು ವಿಶೇಷ ರಹಸ್ಯ ನಾಮ ಅಂತ ಹೇಳ್ತಾರೆ. ಇದು ಇಷ್ಟು ಬರುತ್ತೆ ಇಲ್ಲಿ. ಇದಕ್ಕೆ ಈ ಮಧು ವಿದ್ಯೆಯಲ್ಲಿ ಇದನ್ನ ಕಂಡವರು ಯಾರು ಅಂತ, ಇದನ್ನ ಕಂಡ ಋಷಿಗೆ ಕಕ್ಷೀವಾನ್ ಅಂತ ಹೆಸರು ಹೇಳ್ತಾರ. ಕಕ್ಷೀವಾನಿಂದ ಕಂಡ ಮಂತ್ರ ಇದು. ಅದಕ್ಕೆ ಕವಚ ಅಂಬೋ ಕಕ್ಷಿ, ಕಕ್ಷಿ ಅಂದ್ರೂ ಅದಕ್ಕೆ ಕವಚ ಅಂತ ಅರ್ಥ ಬರುತ್ತೆ, ಕಷ ಅಂದ್ರೆ ಕವಚ ಅಂತ ಬರುತ್ತೆ. ಸೊ ಅದಕ್ಕೆ ಕವಚ ಅಂತನು, ನಾರಾಯಣ ಕವಚ ಅಂತನು ಇದಕ್ಕೆ ಹೇಳ್ತಾರೆ. ಮತ್ತು ಹೃದಯ ಅಂತನು ಹೇಳ್ತಾರೆ, ನಾರಾಯಣ ಹೃದಯ ಅಂತನು ಹೇಳ್ತಾರೆ. ಮತ್ತು ಮಧು, ಮಧು ವಿದ್ಯೆ ಅಂತ ಹೇಳ್ತಾರೆ. ಮತ್ತು ಈ ಒಂದು ಉಪಾಸನೆಯನ್ನ ಅವನು ನೋಡಿದ್ದಾಗೆ, ಕಕ್ಷೀವಾನ್ ಎಂಬುವ ಋಷಿ ಈ ಉಪಾಸನೆಯನ್ನ ನೋಡಿದ್ದಾಗೆ ಏನು ನೋಡಿದ್ದ ಅಂದ್ರೆ, ಅಶ್ವಿನಿ ದೇವತೆಗಳು ಈ ಒಂದು ಮಹತ್ವವಾದ ವಿದ್ಯೆಯನ್ನ ಪಡಿತಾರೆ. ದದ್ಯನ್ ಅಥರ್ವಣದಿಂದ ಈ ಒಂದು ಉಪದೇಶವನ್ನ ಪಡೆಯುವಾಗ ಆ ದದ್ಯನ್ ಋಷಿಗಳು, ದದ್ಯನ್ ಅಥರ್ವಣ ಋಷಿಗಳು ಹಯಮುಖದಿಂದ ಇದನ್ನ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಹಯಗ್ರೀವ ಬ್ರಹ್ಮ ವಿದ್ಯೆ ಅಂತ ಹೇಳ್ತಾರೆ. ಅಂದ್ರೆ ಹಯಮುಖನಿಂದ ಹೇಳ್ತಾ ಇದ್ದಾರೆ, ಹಯಗ್ರೀವನ್ನ ಹೇಳ್ತಾ ಇದ್ದಾರೆ ಅವರು. ಹಯಮುಖದಿಂದ ಹಯಗ್ರೀವನ್ನ ಹೇಳ್ತಾ ಇದ್ದಾರೆ. ಈ ಹಯಗ್ರೀವ ಎಂತದ್ದವನು ಅಂದ್ರೆ, ಇವನು ಈ ಹಯಗ್ರೀವ ಅಂಬೋದು ಇನ್ನೊಂದು ಋಷಿ ನೋಡ್ತಾರಂತೆ. ಈ ಈ ಒಂದು ಹಯಗ್ರೀವ ಬ್ರಹ್ಮ ವಿದ್ಯೆ ಪೂರಾವು ನೋಡೋರು ಕಕ್ಷೀವಾನ್ ಅಂಬೋ ಋಷಿ. ಇನ್ನೂ ಎರಡು ಋಷಿಗಳು, ಭರದ್ವಾಜ ಅಂತ ಒಬ್ಬರು ಋಷಿ, ಇನ್ನೊಂದು ಋಷಿನೂ ನೋಡ್ತಾರಂತೆ. ಅವರು ಒಂದು ಚಿಕ್ಕ ಒಂದು ಸಣ್ಣ ಅಂಶಗಳನ್ನ ನೋಡ್ತಾರಂತೆ. ಅದನ್ನ ಈ ಭರದ್ವಾಜರು ನೋಡುವಾಗ ಅವ್ರು ಹೇಗೆ ನೋಡ್ತಾರಂದ್ರೆ, ಈ ಒಂದು ಹಯಗ್ರೀವ ರೂಪವನ್ನ ಆ ಬಿಂಬದಲ್ಲೇ ನೋಡ್ತಾ ಇದ್ದಾರಂತೆ. ಅಂದ್ರೆ ಈ ಉಪಾಸನೆ ಆ ಬಿಂಬಮೂರ್ತಿಯನ್ನೇ ಹಯಗ್ರೀವ ಇದಾನ, ಹಯಗ್ರೀವ ರೂಪದಿಂದ ಈ ಬಿಂಬಮೂರ್ತಿಯನ್ನೇ ಚಿಂತನೆ ಅಂತ. ಅದಕ್ಕೆ ರೂಪಂ ರೂಪಂ ಪ್ರತಿ ಪ್ರತಿರೂಪ ಬಭುವ ಅಂತ ಇದಕ್ಕೆ ಹೇಳ್ತಾರೆ. ಇದು ಈ ಮಂತ್ರ ಸ್ಲೈಟ್ಲಿ ಡಿಫ್ರೆಂಟ್ ಫ್ರಮ್ ಉಳಿದ ಕಡೆಯಲ್ಲಿ ಇರುವಂತ ರೂಪಂ ರೂಪಂ ಪ್ರತಿರೂಪಂ ಬಭುವಕ್ಕಿಂತ ಇದು ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಯಾಕೆ ಅಂದ್ರೆ ನೋಡಿ, ಒಂದು ಬಿಂಬ ಇದೆ, ಒಂದು ಸೂರ್ಯ ಇದಾನಂತ ತಕೊಳ್ಳಿ. ಒಂದು ಸೂರ್ಯ ಸಾಕು, ಒಂದು ಸೂರ್ಯ ಒಬ್ಬೊಬ್ಬರು ಮನೆಯಲ್ಲಿನೂ ಒಬ್ಬರಿಗೇನು ಕಾಣಿಸುತ್ತೆ, ಬಟ್ ಬಿಂಬನಾಗಿ ಅವನಿರುವ ಸೂರ್ಯ ಒಬ್ಬನೇ ಇದ್ದಾನೆ. ಒಬ್ಬನೇ ಇದ್ರೂ ಒಂದೊಂದು ಕಡೆನು, ಒಂದೊಂದು ನೆಲದಲ್ಲಿ ಒಂದು ಮಿರರ್ ಇಟ್ಟುಕೊಂಡ್ರು, ನೀರು ಇಟ್ಟುಕೊಂಡ್ರು, ಒಂದೊಂದಿನ ಅವನು ಪ್ರತಿಫಲನ ಮಾಡೋದು ಇರತ್ತೆ. ಸೊ ಬಿಂಬ ಒಂದೇ ಸಾಕು, ಪ್ರತಿಬಿಂಬಗಳು ಅನೇಕ ಮಾಡ್ಲಕ್ಕೆ ಇದ್ರೂ ಈ ಒಂದು ರೂಪದಲ್ಲಿ ಅವನು ಹೇಗಿದ್ದಾನೆ ಹಯಗ್ರೀವ ಅಂದ್ರೆ, ರೂಪಂ ರೂಪಂ ಪ್ರತಿರೂಪ ಬಹು ಅಂತ ಅಂದ್ರೆ, ಒಂದೇ ಬಿಂಬ ಅಲ್ಲ ಅಂತ, ಒಬ್ಬೊಬ್ಬರಲ್ಲಿನೂ ಬೇರೆ ಬೇರೆ ಹಯಗ್ರೀವ ರೂಪದಿಂದ ಇದ್ದಾನೆ. ಎಷ್ಟು ಜೀವಗಣಗಳಿದೆಯೋ ಅಷ್ಟು ಹಯಗ್ರೀವ ರೂಪದಿಂದ ಇದಾನಂತ. ಸೊ ಈ ಹಯಗ್ರೀವನ್ನ ಆ ಬಿಂಬ ಮೂರ್ತಿಯನ್ನ ವಿಶೇಷವಾದ ಸ್ಮರಣೆ. ಏನು ಸ್ಮರಣೆ ಅಂದ್ರೆ, ಎಲ್ಲಾ ಕಡೆನು ದೇವರಿದ್ದಾನೆ, ಇಲ್ಲಿ ಸ್ಮರಣೆ ಏನು ಅಂದ್ರೆ, ಇದೇನೇ ಭಗವದ್ಗೀತೆಯಲ್ಲಿ ಒಂದು ಪ್ರಸಿದ್ಧವಾದ ಒಂದು ಶ್ಲೋಕ ಬರುತ್ತೆ. ಮೂರನೇ ಅಧ್ಯಾಯದಲ್ಲಿ ಹೇಳುವಾಗ ಆ ಒಂದು ಕಾಲಚಕ್ರ ಅಥವಾ ಜೀವನ ಚಕ್ರ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಅಲ್ಲಿ ಒಂದು ವೃತ್ತ ಅಂತ ಹೇಳ್ತಾರೆ. ಅವರು ಬ್ರಹ್ಮದೇವರು ಹೇಳಿದ್ರಂತ, ಬ್ರಹ್ಮದೇವರು ಎಲ್ಲ ಸೃಷ್ಟಿಯನ್ನು ಮಾಡಿಬಿಟ್ಟು ಅವ್ರು ಹೇಳಿದ್ರಂತ, ದೇವತೆಗಳಿಗೇನು ಹೇಳಿದ್ರಂತೆ, ದೇವತೆಗಳಿಗೆ ಆದೇಶ ಕೊಟ್ರಂತ, ಜನಗಳಿಗೇನು ಹೇಳಿದ್ರಂತ. ಕೃಷ್ಣ ಅದನ್ನೇ ಉಲ್ಲೇಖ ಮಾಡ್ತಾನೆ, ಏನಂದ್ರೆ ದೇವಾನ್ ಭಾವಯತೋ ಅನೇನ ತೇ ದೇವ ಭಾವಯಂತು, ಅಂದ್ರೆ ದೇವತೆಗಳನ್ನ ನೀವು ಗೌರವ ಮಾಡಿ, ದೇವತೆಗಳನ್ನ ನೀವು ತೃಪ್ತಿಯನ್ನ ಮಾಡಿ. ನಾವು ಏನ್ ಮಾಡಬೇಕು ಅಂದ್ರೆ ತೃಪ್ತಿ ಮಾಡಬೇಕು, ಅವರು ತೃಪ್ತಿ ಪಡುವಂತ ರೀತಿಯಿಂದ ನೀವು ನಿಮ್ಮ ಜೀವನ ಚಕ್ರವನ್ನ ನಡೆಸಿರಿ. ಆವಾಗ ನಿಮ್ಮಿಂದ ತೃಪ್ತರಾದ ಆ ದೇವತೆಗಳು ನಿಮಗೆ ತೃಪ್ತಿ ಕೊಡಿಸ್ತಾರೆ. ಸೊ ಹೀಗೆ ಈ ಚಕ್ರ ಪರಸ್ಪರ, ಅದಕ್ಕೆ ಹೇಳ್ತಾರೆ ಪರಸ್ಪರ ಭಾವಯಂತ ಪರಮಶ್ರೇಯ ಅವಾಪ್ಸೇಯತ ಅಂತ ಹೇಳ್ತಾರೆ. ಅಂದ್ರ ನೀವು ಆನಂದ ಅಂಬೋದು ಈ ಮಧು ಅಂಬೋದು ಹಾಗಿರತ್ತಂದ್ರೆ ಪರಸ್ಪರವಾಗ ಮಾಡ್ಕೋಬೇಕು, ಒಬ್ಬರಿನಿಂದ ಬರೋದಿಲ್ಲ. ಇಟ್ ಈಸ್ ಇಂಟರ್ ಡಿಪೆಂಡೆಂಟ್. ನಾವು ದೇವತೆಗಳನ್ನ ತೃಪ್ತಿ ಮಾಡಬೇಕು, ದೇವತೆಗಳು ನಮ್ಮಿಂದ ತೃಪ್ತರಾಗಿ ನಮಗೆ ಅವರು ಅನುಗ್ರಹ ಮಾಡ್ತಾರೆ ಅಂತ. ದೇವತೆಗಳನ್ನ ಹೇಗೆ ತೃಪ್ತಿ ಮಾಡಬೇಕು ಅಂದ್ರೆ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಯಜ್ಞ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಯಜ್ಞ ಮಾಡಿಲ್ಲವೋ ಅವನು, ಯಜ್ಞ ಮಾಡದೆ ಯಾರು ಊಟ ಮಾಡ್ತಾನೋ ಅವನು ಕಳ್ಳನಾಗ್ತಾನ, ಭಗವಂತನ ಸ್ವತ್ತನ್ನ ಕದಿದವನಾಗ್ತಾನ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಸಂದೇಹ ಬರುತ್ತೆ, ನಾವು ಏನು, ನಾವು ಹೆಂಗಸರು ನಾವು ಯಜ್ಞನೇ ಮಾಡೋದಿಲ್ಲ, ನಮ್ಮನ್ನ ಬಿಡಿ, ಯತಿಗಳು, ಯತಿಗಳಿಗೆ ಯಜ್ಞ ಮಾಡೋದು ಅಂಬೋದೇ ಇಲ್ಲ, ಅವ್ರಿಗೆ ಅಗ್ನಿ ಕಾರ್ಯವೇ ಇಲ್ಲ. ಮತ್ತು ನಾವಿಬ್ರು ನಾವು ಸ್ಟೇರ್ ಆಗ್ತಾವ ಅಂದ್ರೆ ಇಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅಲ್ಲಿ ಯಜ್ಞ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ದೇವರ ಪೂಜೆ, ದೇವರನ್ನ ಪೂಜೆ ಮಾಡೋದು ಎಂಬುದೇ ಅರ್ಥ ಆಗತ್ತೆ. ಯಜದೇವ ಪೂಜಾಯ, ದೇವರನ್ನ ಪೂಜೆ ಮಾಡೋದು. ದೇವರನ್ನ ಪೂಜೆ ಮಾಡೋದು ಅಂದ್ರೆ ಏನು? ದೇವರನ್ನ ಪೂಜೆ ಮಾಡೋದು ಅಂದ್ರೆ ಬರೀ ನಾವು ಶ್ರಾವಣ ಮಾಸದಲ್ಲಿ ಅರ್ಶಿನ ಕುಂಕುಮ ಹೂ ಹಣ್ಣು ಇಡೋದು ಪೂಜೆ ಆಗಲ್ಲ. ದೇವರ ಬಗ್ಗೆ ತಿಳ್ಕೊಂಡು ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದನ್ನೂ ಅವನನ್ನ ನೋಡುತ್ತಾ ಪೂಜೆ ಮಾಡೋದೇ, ಅದೇ ನೋಡುತ್ತಾ ನಾವು ತಿಳ್ಕೊಳ್ಳೋದೇ ಪೂಜೆ ಎಂಬುದಾಗತ್ತೆ. ಸೊ ಅದನ್ನ ಹೇಳುವಾಗ ಏನು ಅಂತ ಈ ವಿದ್ಯೆಯನ್ನು ಹೇಳ್ತಾರೆ. ಸೊ ಇದಕ್ಕೆ ಈ ಋಷಿ ಇದನ್ನ ನೋಡಿದ್ದವನು ಕಕ್ಷಿವಾನ್ ಎಂಬುವನ ಆಗ್ತಾನೆ. ಆಮೇಲೆ ಇದಕ್ಕೆ ಇರುವಂತಹ ಛಂದಸ್ಸು ಎಂಬುದನ್ನ ಅನುಷ್ಠುಪ್ ಅಂತಾನು ಹೇಳ್ತಾರೆ. ಅನುಷ್ಠುಪ್ ಛಂದಸ್ಸು ಅಂತ ಹೇಳ್ತಾರೆ. ಅನುಷ್ಠುಪ್ ಛಂದಸ್ಸು ಬರುತ್ತೆ, ಉಷ್ಣಿಕ್ ಎರಡು ಬರುತ್ತೆ ಇದಕ್ಕೆ ಛಂದಸ್ಸು ಬರುತ್ತೆ. ಅದು ಹೇಗೆ ಅಂತ ನೋಡೋಣ, ಯಾಕೆಂದ್ರೆ ಇದಕ್ಕೆ 30 ಅಕ್ಷರಗಳಿದಂತೆ. ಸೊ ಎರಡು ಬರುತ್ತೆ, ಒಂದಕ್ಕೆ ಎರಡು ಜಾಸ್ತಿ ಆಗತ್ತೆ, ಒಂದಕ್ಕೆ ಎರಡು ಕಮ್ಮಿ ಆಗತ್ತೆ. ಸೊ ವಿಶೇಷದಿಂದ ಇದನ್ನ ಹೇಳ್ತಾರೆ. ಸೊ ಮತ್ತು ದೇವರು ಯಾರು ಅಂದ್ರೆ ಇದಕ್ಕೆ ಇದನ್ನ ಕಲಿತವರು ಬಂದು ಅಶ್ವಿನಿ ದೇವತೆಗಳಾಗ್ತಾರೆ. ಈ ಅಶ್ವಿನಿ ದೇವತೆಗಳಿಗೆ ನಾಸತ್ಯ ದಸರಾ ಅಂತ ಹೇಳ್ತಾರೆ. ಈ ದೇವತೆಗಳೇ ಈ ಒಂದು ಮಧುವಿದ್ಯೆಯನ್ನ ನೋಡ್ತಾರೆ, ನೋಡಿದ್ದ ಋಷಿಗಳು ಇವರೇ ಆಗ್ತಾರೆ. ಇವರು ನೋಡಿದ್ದನ್ನ ಕಕ್ಷಿವಾನಂಬವನು ನೋಡಿದ್ದಾನೆ, ಅವನು ಋಷಿ ಆಗ್ತಾನೆ ಇದಕ್ಕೆ. ಸೊ ಅಶ್ವಿನಿ ದೇವತೆಗಳು, ಅಶ್ವಿನಿ ದೇವತೆಗಳನ್ನ ಇಲ್ಲಿ ಬಂದು ನಾಸತ್ಯ ದಸರಾ ಅಂತ, ಇದು ಹರಿಕ್ತಾಂಸಾರದಲ್ಲಿ ನಮ್ಗೆ ಈ ಪದ್ಯದಲ್ಲೇ ಬರುತ್ತೆ. ನಾಸತ್ಯ ಅಂತ ಹೇಳುವ ಮೂಲಕವಾಗೆ ಮೂಗಿನಲ್ಲಿ ಇರುವರು, ನಾಸಪುಟದಲ್ಲಿ ವಾಸ ಮಾಡಿ ನಮಗೆ ಅನುಗ್ರಹ ಮಾಡೋರು. ಸೊ ನಾಸತ್ಯ ದಸರಾ ಅಂತ ಬರುತ್ತೆ. ದಸರಾ ಅಂದ್ರೆ ಏನು ಅಂದ್ರೆ ದಸು ಅಂಬುವ ಧಾತುವಿಗೆ ವಿಭೇದನ ಅಂತ. ಅಂದ್ರೆ ಯಾವುದನ್ನ ವಿಭೇದನ ಅಂದ್ರೆ ಅದನ್ನ ಹಾನಿಗೊಳಿಸ್ತಾರೆ, ಸೀಳು ಬಿಡ್ತಾರಂದ್ರೆ. ಯಾವುದನ್ನ ಸೀಳುತ್ತಾರೆ ಇವರು ಅಂದ್ರೆ ನಮಗೆ ಬರುವಂತ ರೋಗ ರುಜಿನಗಳನ್ನ ಸೀಳುತ್ತಾರೆ ಅಂತರ್ಥ. ಇವರಿಬ್ರು ಹೇಗೆ ಸೀಳ್ತಾರೆ ಈ ರೋಗ ರುಜಿನಗಳನ್ನ, ಹೇಗೆ ಅಶ್ವಿನಿ ದೇವತೆಗಳು ತೆಗಿತಾರೆ ಅಂದ್ರೆ ಅವರು ಮೂಗಿನಲ್ಲಿ ಇದ್ದಾರೆ, ಇಬ್ರು ಮೂಗಿನಲ್ಲಿ ಇದ್ದಾರೆ. ಆ ಮೂಗು ದೇವರು ಯಾವುದಕ್ಕೆ ಕೊಟ್ಟಿದ್ದಾನೋ ಅದಕ್ಕೆ ನಾವು ಬಳಸಬೇಕು. ಅಂದ್ರೆ ಇಲ್ಲಿ ಬೇಸಿಕ್ ಆಗಿ ಹೇಳೋದು, ಒಂದು ಜೀವ ಆ ಪ್ರಾಣ ಈ ಸ್ಥೂಲ ದೇಹ ಸಿಕ್ಕಿದಾಗೆ ಆ ಪ್ರಾಣಾಯಾಮವನ್ನ ಮಾಡಬೇಕು. ಪ್ರಾಣಾಯಾಮ ಮಾಡುವ ಮೂಲಕವಾಗ, ಬರೀ ಪ್ರಾಣಾಯಾಮ ಅಲ್ಲ, ಪ್ರಾಣಾಯಾಮ ಮಾಡುವಾಗ ಆ ಒಂದು ಭಗವಂತನನ್ನ ಚಿಂತನೆ ಮಾಡಬೇಕು. ವಾಯುದೇವರಲ್ಲಿ ಭಗವಂತನನ್ನ ಚಿಂತನೆ ಮಾಡಿದಾಗ ರೋಗ ರುಜಿನಗಳು ಈ ದೇಹಕ್ಕೆ ಆಗಲಿ, ಬಿಕಾಸ್ ಯೋಗ ಕ್ಲಾಸ್ ಅದರಲ್ಲಿನು ಪ್ರಾಣಾಯಾಮ ಮಾಡೋದು ಅದೆಲ್ಲ ಹೇಳ್ಕೊಡ್ತಾರೆ. ದೇಹಕ್ಕೆ ಆರೋಗ್ಯ ಬರುತ್ತೆ ಅಂತ ಹೇಳ್ಕೊಡ್ತಾರೆ. ಬೇಸಿಕಲಿ ಆಕ್ಸಿಜನ್ ಕಂಟ್ರೋಲಿಂಗ್ ಇಟ್ ಎಲ್ಲ, ಲೈಫ್ ಲಾಂಗ್ವಿಟಿ ಎಲ್ಲ ಕನೆಕ್ಟೆಡ್, ಅದು ಸ್ಥೂಲವಾಗಿ ಗೊತ್ತಾಗುತ್ತೆ. ಮತ್ತು ಪ್ರಾಣದೇವರನ್ನ ವಿಶೇಷವಾಗಿ ಸ್ಮರಣೆ ಮಾಡಿದಾಗ ಉಳಿದ ಪಾಪ ರೋಗಕ್ಕೆ ಕಾರಣವಾದ ಪಾಪಗಳು ಹೋಗುತ್ತೆ. ನಮ್ಮ ಜೀವನದಲ್ಲಿ ಸಾಧನೆ ಚೆಂದಾಗಿ ಆಗತ್ತೆ. ಸೊ ಈ ದೃಷ್ಟಿಯಿಂದ ಅಲ್ಲಿ ನಾಸತ್ಯ ದಸರನ್ನ ನಾವು ಇಟ್ಟುಕೊಳ್ಳೋ ಪರ್ಪಸ್ ಇದೆ. ಅವರು ರೋಗ ರುಜಿನಗಳನ್ನ ತೆಗಿತಾರೆ, ಅದನ್ನ ಸರಿಯಾಗಿ ಬಳಸಿಕೊಂಡ್ರ ಅಂತ ಆಗತ್ತೆ. ಸೊ ಇದಾದ ಮೇಲೆ ಇಲ್ಲಿ ಹಯಗ್ರೀವ ದೇವರು ಪ್ರತಿಪಾದ್ಯ. ಇಲ್ಲಿ ಹಯಗ್ರೀವನ್ನ ಯಾವ ರೀತಿಯಿಂದ ಚಿಂತನೆ ಅಂದ್ರೆ ಮಧು ಅಂತ ಚಿಂತನೆ. ಮಧು ಅಂದ್ರೆ ಆನಂದ. ಅಂದ್ರೆ ಇಲ್ಲಿ ನಾವು ನೋಡಿದ್ದೀವಿ, ದೇವತೆಗಳನ್ನ ನಾವು ಗೌರವಿಸಬೇಕು, ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ಸೊ ಪರಸ್ಪರವಾಗ ಆನಂದ ಸಿಕ್ಕತ್ತ. ಒಂದು ತಾಯಿ ಆ ಭೂಮಿ ಉಪಾಸನೆ, ಪೃಥ್ವಿಯಲ್ಲಿ ನಾವು ನೋಡುವಾಗ ನೋಡಿದ್ದೀವಿ, ಪೃಥ್ವಿಯಲ್ಲಿ ಅವಳು ತಾಯಿ ಸ್ಥಾನದಲ್ಲಿ, ತಾಯಿಗೆ ಯಾವಾಗ ಮಕ್ಕಳಿಂದ ಆನಂದ ಆಗತ್ತೆ ಅಂದ್ರೆ ಮಕ್ಕಳು ಒಳ್ಳೆ ರೀತಿಯಿಂದ ಅವಳು ಕೊಟ್ಟ ಒಂದು ದೇಹವನ್ನ ಸರಿಯಾಗಿ ಬಳಸಿಕೊಂಡು ಒಳ್ಳೆ ರೀತಿಯಿಂದ ಅದನ್ನ ಉಪಯೋಗ ಮಾಡಿದ ತಾಯಿಗೆ ಒಳ್ಳೆ ಮಕ್ಕಳಾಗ್ತೀವಿ, ತಾಯಿಗೆ ಖುಷಿ ಆಗತ್ತೆ. ಸೊ ಹೀಗೆ ನಮ್ಗೇನು ಸಂತೋಷ ಆಗತ್ತೆ. ಸೊ ಪರಸ್ಪರ ಆನಂದ ಅಂದ್ರೆ ಅಲ್ಲಿ ಆನಂದ ಎಂಬುವ ರೂಪವನ್ನ, ಆ ತೃಪ್ತಿ, ಆ ಸಂತೋಷ ಮನಸ್ಸಲ್ಲಿ ಬರುವಂತ ಇದಕ್ಕೆ ಹೈಗ್ರಿಯ ಮಧು, ಅದೇ ಆನಂದ ಎಂಬುದಕ್ಕೆ ಮಧು ಅಂತಾರೆ. ಈ ಮಧುವಿಧಿಯನ್ನ ಹೇಳೋದು, ಇದನ್ನ ಕೊಡುವನು ಹೈಗ್ರೀವ ಅಂತ ಚಿಂತನೆ. ಅದು ಫಸ್ಟ್ ನೋಡಿದ್ದೀವಿ, ಅಂದ್ರೆ ಭೂಮಿಯಲ್ಲಿ ಇರುವಂತಹ ರೂಪ, ಪೃಥ್ವಿಯಲ್ಲಿ ಹಯಗ್ರೀವ ರೂಪನಾಗಿ ಭಗವಂತ ಇದ್ದಾನೆ. ಆ ಹಯಗ್ರೀವ ಪೃಥ್ವಿಯಿಂದ ಬಂದ ಈ ಶರೀರದಲ್ಲಿ ಶರೀರ ಅಂಬೋ ಹೆಸರಿನಿಂದ ಅದೇ ಹಯಗ್ರೀವ ರೂಪ ಇದ್ದಾನೆ. ಅದಕ್ಕೆ ಪರಸ್ಪರವಾಗಿ ಅಲ್ಲಿನೂ ಹಯಗ್ರೀವ, ಇಲ್ಲಿನೂ ಹಯಗ್ರೀವ, ಅವನ ಸಂಪರ್ಕದಿಂದ ಅವನದ್ದೇ ಆದ ರೂಪಗಳಿಂದ ಅವನು ಆ ಒಂದು ಕ್ರೀಡೆ ಮಾಡಿದ್ದಾಗೆ ಭೂಮಿಗೆ, ಭೂಮಿಯಲ್ಲಿ ಇರುವಂತಹ ಭೂದೇವಿಗೇನೂ ತೃಪ್ತಿ ಆಗತ್ತೆ, ನಮಗೇನು ನಮ್ಮ ಆತ್ಮಗೇನು ತೃಪ್ತಿ ಆಗತ್ತೆ. ಸೊ ಹೀಗೆ ಪರಸ್ಪರ ಭಾವ, ಪರಸ್ಪರ ತೃಪ್ತಿಯನ್ನು ಹೇಳ್ತಾರೆ. ಸೊ ಈ ಭೂಮಿಯನ್ನ, ಭೂಮಿ ಅವನು ಕೊಟ್ಟ ಆ ಒಂದು ಪೃಥ್ವಿ, ಆ ಮಣ್ಣನ್ನ ಹೇಗೆ ಬಳಸಬೇಕು ಅಂದ್ರೆ ಅದೇ ನಾವು ಆ ಶ್ರಾವಣ ಮಾಸದಲ್ಲಿ ಆಗಲಿ ಇತರ ದಿವಸಗಳಲ್ಲಾಗಲಿ ಮಣ್ಣಿನಿಂದ ಪ್ರತಿಮೆಗಳನ್ನ ಮಾಡಿ ಆವಾಹನೆ ಮಾಡಿ ಅದನ್ನ ನಾವು ಪೂಜೆಗೆ ಬಳಸ್ತೀವಿ, ಅದು ಭೂಮಿ ಆಗತ್ತೆ. ಭೂಮಿ ಆದ ಮೇಲೆ ಭೂಮಿ ನೆಕ್ಸ್ಟ್ ಬರೋದು ಒಂದು, ಭೂಮಿ ಆದ ಮೇಲೆ ಬರೋದು ಅಪ್ಪು ಅಂತ ಹೇಳ್ತಾರೆ. ಅಪ್ಪು ಅಂದ್ರೆ ನೀರು. ಈ ನೀರಲ್ಲಿ ಈ ಭಗವಂತನನ್ನ ಚಿಂತನೆ. ನೀರು ಹೊರಗೆ, ನೀರು, ನೀರಿನಿಂದ ಪ್ರಯೋಜನ ನಾವು ಹಿಂದೆ ಅನೇಕ ಬಾರಿ ನೋಡಿದ್ದೀವಿ. ದೇವರು ಮೊಟ್ಟ ಮೊದಲು ನೀರನ್ನೇ ಸೃಷ್ಟಿ ಮಾಡಿದ್ದಾನೆ. ಆ ನೀರು ಅವನು ಸೃಷ್ಟಿ ಮಾಡುವಾಗಲೇ ಅಲ್ಲಿ ತನ್ನದೇ ಆದ ಒಂದು ರೂಪವನ್ನು ಇಟ್ಟಿದ್ದಾನೆ. ಏನು ರೂಪ ಅಂದ್ರೆ, ಈ ಒಂದು ನೀರು ಎಲ್ಲಾ ಪೂಜೆಗೇನು ಅರ್ಹವಾದ ಒಂದು ವಸ್ತು ಆಗಲಿ, ಪೂಜೆಗೆ ಬಳಸುವಂತ ವಸ್ತು ಅಂದ್ರೆ ಪೂಜೆಗೆ ನೀರನ್ನ ಬಳಸಿ ಅದನ್ನು ಅದು ಮೂಲಕವಾಗಿ ಎಲ್ಲವನ್ನು ಆ ಒಂದು ಸಂತೋಷವನ್ನ ಪಡೆಯುವಂತ ಆ ಒಂದು ಸಾಧನೆ ಆಗಲಿ ಅಂತ ತನ್ನ ವಿಭೂತಿ ರೂಪವನ್ನ ಆ ನೀರಲ್ಲಿ ಭಗವಂತ ಇಟ್ಟಿದ್ದ ಕಾರಣದಿಂದ ನಾವು ನೀರನ್ನ ಬಳಸ್ತೀವಿ. ಆ ನೀರಲ್ಲಿ ವಾಯುದೇವರು ಮುಖ್ಯವಾಗಿದ್ದಾರೆ, ಅವರಿಗೆ ಅಪ್ಪರ್ಗನೇ ಹೆಸರು. ಮತ್ತು ಅವರಾದ ಮೇಲೆ ಅನೇಕ ಸ್ತ್ರೀ ದೇವತೆಗಳು, ಅಪ್ಪು ನೀರಿಗೆ ಅಭಿಮಾನಿಗಳು, ಆ ವರುಣ ಆದರನು ಅವನ ಕೆಳಗೆ ಅನೇಕ ನದಿ ದೇವತೆಗಳು, ಗಂಗಾ, ಯಮುನಾ, ಅವರನ್ನೇ ನಾವು ಹೇಳ್ತೀವಿ ಮೇನ್ ಆಗಿ. ಸೊ ಸ್ತ್ರೀ ದೇವತೆಗಳು ಅಲ್ಲಿ ಇದ್ದಾರೆ. ಸೊ ನೀರು ಮೂಲಕವಾದ ಆನಂದ, ನೀರು ಮೂಲಕವಾದ ತೃಪ್ತಿ, ನೀರಿನಿಂದಲೇ ತೃಪ್ತಿ ಬರುತ್ತೆ. ಸೊ ಈ ನೀರಲ್ಲಿ ಈ ಹಯಗ್ರೀವ ರೂಪವನ್ನ ನೋಡಬೇಕು. ಅದೇ ನೀರು ನಮ್ಮ ದೇಹದಲ್ಲಿ ಬಂದಾಗ ಏನಾಗತ್ತೆ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಯಾವ ರೂಪದಿಂದ ನೀರಿದೆ ಅಂದ್ರೆ ಅನೇಕ ರೂಪದಿಂದ ನೀರು ನೋಡ್ತೀವಿ ನಾವು, ಎಲ್ಲ ನೀರುಮಯ ಬ್ಲಡ್ ಅದು ಇದು ಎಲ್ಲ ಫ್ಲೂಯಿಡ್ಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ವಿಶೇಷವಾಗಿ ಯಾವುದನ್ನು ಹೇಳ್ತಾರಂದ್ರೆ ರೈತಸ್ಸು ಎಂಬ ಹೆಸರಂದು ಹೇಳ್ತಾರೆ. ನೀರಲ್ಲಿ ನಮ್ಮ ದೇಹದಲ್ಲಿ ಅಂದ್ರೆ ಕನೆಕ್ಷನ್, ಭೂಮಿಯಲ್ಲಿ ನೀರು, ಅದಕ್ಕೆ ಕರೆಸ್ಪಾಂಡಿಂಗ್ ಆಗ ನಮ್ಮ ದೇಹದಲ್ಲಿ ಪರಸ್ಪರವಾಗಿ ಬರಬೇಕು. ಇಲ್ಲಿ ಇರುವಂತದ್ದು ರೈತಸ್ ಅಂತ ಹೇಳ್ತಾರೆ. ರೈತಸ್ ಅಂದ್ರೆ ಎಷ್ಟೋ ನೀರುಗಳು ಇದ್ರೂ ದೇಹದಲ್ಲಿ, ಮನುಷ್ಯ ದೇಹದಲ್ಲಿ ಮುಖ್ಯವಾದದ್ದು ಆ ಒಂದು ಜನನ ಕ್ರಿಯೆಗೆ, ಆ ಒಂದು ಮಗು ಹುಟ್ಟಲಿಕ್ಕೆ ಕಾರಣೀಭೂತವಾದಂತ ಆ ಸಂತಾನ ಬೆಳೆಯಲಿಕ್ಕೆ ಅಂದ್ರೆ ಅದಕ್ಕೆ ಮಹತ್ವ ಕೊಟ್ಟಾರೆ. ರೈತಸ್ ಅಂದ್ರೆ ನಾವು ಬಳಸುವಂತ ಗಂಡಸರಲ್ಲಿ ಇರುವಂತದ್ದು ಅರ್ಥ ಇಲ್ಲ. ಈ ರೈತಸ್ ಎಂಬುದು ಆ ಶುಕ್ರ ಶೋನಿ ಎಂಬೋ ಗಂಡಸು ಹೆಂಗಸು ಇಬ್ಬರಲ್ಲಿನೂ ಇರುವಂತದ್ದು ಅದನ್ನ ಹೇಳ್ತಾ ಇದ್ದಾರೆ. ಈ ಒಂದು ನೀರಿನ ರೂಪದಲ್ಲಿ ಅದು ಇರತ್ತೆ ಅಂತ ಹೇಳ್ತಾರೆ. ಈ ನೀರಿಗೆ ಯಾಕೆ ಅಷ್ಟು ಪ್ರಧಾನತೆ ಅಂದ್ರೆ ಆ ಒಂದು ಜೀವಕ್ಕೆ ಒಂದು ದೇಹ ಕೊಡುವಂತ ಆ ತಾಕತ್ತು, ಜೀವ ಬರುವಂತ ದಾರಿನೂ ಆಗತ್ತೆ ಮತ್ತು ಬಂದ ಜೀವಕ್ಕೆ ಒಂದು ಒಂದು ಆಕಾರ, ಒಂದು ಸ್ಥೂಲ ದೇಹ ನಿರ್ಮಾಣ ಮಾಡಿ ಆ ಒಂದು ವ್ಯಕ್ತಿ ಹುಟ್ಟೋದು, ಅವನ ಜೊತೆಯಲ್ಲಿ ಭಗವಂತನು ಐದು ರೂಪದಿಂದ ಹುಟ್ಟುತ್ತಾನೆ. ಸೊ ಅಲ್ಲಿ ವಿಶೇಷವಾಗಿರತ್ತೆ. ಸೊ ದೇಹದಲ್ಲಿ ರೈತಸ್ಸು ಎಂಬುದಲ್ಲಿ ಇದಾನೆ ಅವನು, ಅವನು ಹೈಗ್ರೀವ, ಅವನು ಆನಂದ ಕೊಡ್ತಾನೆ. ಮಗು ಹುಟ್ಟಿದಾಗ ಆನಂದ ಆಗತ್ತೆ. ಸೊ ಈ ಆನಂದವನ್ನ ಕೊಡೋ ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಮತ್ತು ಇದಾದ ಮೇಲೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಇದು ಒಂದೊಂದಕ್ಕೇನು ಕಾಮನ್ ಆಗಿ ಏನನ್ನ ಇಟ್ಕೋಬೇಕು ಅಂದ್ರೆ ಇಲ್ಲಿ ಹೇಳ್ತಾರೆ ಆ ಹಯಗ್ರೀವನ್ನ ಏನು ಅಂತ ಚಿಂತನೆ ಮಾಡೋದು ಅಂತ ಹೇಳುವಾಗ ಹೇಳ್ತಾರೆ. ಈ ಹಯಗ್ರೀವ ರೂಪ ಅಂದ್ರೆ ಈ ಒಂದು ಪೃಥ್ವಿಯಲ್ಲಿ ಇರುವಂತದಾಗಲಿ, ಅಪ್ಪು ಅಪ್ಪು ಅಂದ್ರೆ ಈ ಅಪ್ಪ ಅಭಿಮಾನಿ ದೇವತೆಗಳಾಗಲಿ, ಅವರೊಳಗೆ ಇರುವಂತ ವರುಣನಾಗಲಿ, ಅವನೊಳಗೆ ಇರುವಂತ ವಾಯುದೇವರಾಗಲಿ, ಅವರೊಳಗೆ ಇರುವಂತ ಈ ಒಂದು ಹಯಗ್ರೀವನ್ನ ಯಾವ ಚಿಂತನೆ ಅಂದ್ರೆ ತೇಜೋಮಯ ಅಂತ ಚಿಂತನೆ. ಯಾಕೆ ಚಿಂತನೆ ಇದು ಕೊಟ್ಟಿದ್ದಾರಂದ್ರೆ ಈ ಹೈಗ್ರೀವ 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 ಅಂತ ನಾವು ಕೇಳುವಾಗ ನಮ್ಮ ಚಿಂತನೆ ಹೇಗಿರಬೇಕಂದ್ರೆ ತೇಜೋಮಯ ಅಂತ. ಅವನು ತೇಜಸ್ ಅಂದ್ರೆ ಬೆಳಕಿನ ರೂಪವಾಗಿದ್ದಾನೆ. ಬೆಳಕು ಅಂದ್ರೆ ಏನು, ನಮಗೆ ಗೊತ್ತಿರುವಂತ ಯಾವುದೇ ಬೆಳಕು ತಕೊಂಡ್ರೂ, ಇವಾಗ ಸೂರ್ಯನೇ ತಕೊಳ್ಳಿ, ಸೂರ್ಯನೇ ತಕೊಂಡ್ರೂ ಸೂರ್ಯನ ಮುಂದೆ ನಾವು ನಿಂತಿದ್ದಾಗ ನಮ್ಮ ನೆಳಲು ಬೆಳಕ. ಸೊ ಸ್ವಲ್ಪ ಕತ್ತಲೆ ಅಲ್ಲಿನೂ ಏನೋ ಒಂದು ಸೂರ್ಯನಿಗೆ ಸ್ವಲ್ಪ ಅಡ್ಡ ಬಂದಾಗ ಕತ್ತಲೆ ಕಾಣಿಸುತ್ತೆ. ಬಟ್ ಇವನು ಎಂತ ಒಂದು ಬೆಳಕು ಅಂದ್ರೆ ಛಾಯಾರಹಿತ ಬೆಳಕು. ಅವನಲ್ಲಿ ಒಂದು ತಮಸ್ಸು ರಹಿತವಾದ ಬೆಳಕು ಅವನಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಅವನು ತೇಜೋಮಯ ಅಂತ ಚಿಂತನೆ ಮಾಡಬೇಕು ಅಂತ. ಏನು ಇಲ್ಲಿ ವಿಶೇಷ ಬರುತ್ತೆ ಅಂದ್ರೆ, ಭಗವಂತನನ್ನ ತೇಜೋಮಯ ಅಂತ ಚಿಂತನೆ ನಾವು ಮಾಡಿದ್ದಾಗೆ ಅದೇ ಥಾಟ್ಸ್ ಹೇಗೆ ಒಂದು ಒಂದು ಕನ್ನಡಿ ಮುಂದೆ ಅಲಂಕಾರ ಮಾಡಿಕೊಂಡು ನಿಂತರೆ ಆ ಕನ್ನಡಿಯಲ್ಲಿ ಇರುವಂತ ಆ ಪ್ರತಿಬಿಂಬವು ಚಂದ ಕಾಣಿಸ್ತೋ, ಹಾಗೇನೆ ದೇವರಲ್ಲಿ ಆ ತೇಜೋಮಯ ಅಂತ ಚಿಂತನೆ ನಾವು ಮಾಡಿದ್ರೆ ಆ ತೇಜಸ್ಸು ನಮ್ಮೊಳಗೇನು ಬರುತ್ತೆ. ನಮ್ಮೊಳಗೆ ತೇಜಸ್ಸು ಬರುತ್ತೆ ಅಂದ್ರೆ ಏನರ್ಥ ಅಂದ್ರೆ ತೇಜಸ್ಸು ಬರುತ್ತೆ ಅಂತ ನಮಗೆ ಕಾಣಿಸೋದಿಲ್ಲ. ಬಟ್ ಏನ್ ಆಗತ್ತೆ ಅಂದ್ರೆ ಆ ಬೆಳಕು ಇರೋ ಜಾಗೆಯಲ್ಲಿ ಕತ್ತಲೆ ಇರೋದಿಲ್ಲ. ಈ ದೇವರು ಆ ಥಾಟ್ಸ್ ಎಷ್ಟು ದೂರ ನಮ್ಮೊಳಗೆ ಹೋಗುತ್ತೋ ಅಷ್ಟು ದೂರ ಕತ್ತಲೆ ಹೋಗುತ್ತೆ. ಕತ್ತಲೆ ಹೋಗುತ್ತೆ ಅಂದ್ರೆ ಆ ಅಜ್ಞಾನ ಹೋಗುತ್ತಂತ. ಅಜ್ಞಾನ ಮಾತ್ರ ಹೋಗೋದಿಲ್ಲ, ಈ ಅಜ್ಞಾನವಂತ ಕೊಡುವಂತ ಈ ದೈತ್ಯ ಶಕ್ತಿಗಳು ಹೋಗಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಆ ಬೆಳಕು ಬರ್ತಾ 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 ಅಜ್ಞಾನವನ್ನ ಪ್ರೇರಣೆ ಮಾಡುವ ದೈತ್ಯ ಶಕ್ತಿಗಳು ಹೋಗ್ತಾ ಹೋಗ್ತಾ ಬಂದ್ರೆ ಬೆಳಕೇ ಅಲ್ಲಿ ನಿಂತು ಬಿಡತ್ತೆ. ಅಂದ್ರೆ ಏನಾಗತ್ತೆ, ನಮ್ಮ ಒಳಗೆ ದೇವರ ಸನ್ನಿಧಾನ ಬೆಳೆಯುತ್ತೆ ಬೇಸಿಕಲಿ. ಅದಕ್ಕೆ ದೇವರ ಗುಣಗಳನ್ನ ಎಷ್ಟೆಷ್ಟು ಎಷ್ಟೆಷ್ಟು ಚಿಂತನೆ ನಾವು ಮಾಡ್ತೀವೋ ಅಷ್ಟೆಷ್ಟು ನಮ್ಮಲ್ಲಿ ಸನ್ನಿಧಾನ ಬೆಳೆಯುತ್ತೆ. ಅಂದ್ರೆ ದೇವರು ದೇವತೆಗಳು ಇವ್ರದ್ದೇ ಜಾಸ್ತಿ ಇರುತ್ತೆ. ಇವರಿಂದ ಆಗುವಂತ ಕೆಲಸಗಳಲ್ಲಿ ಆಗಾಗೆ ದೋಷಗಳು ಬರೋದಿಲ್ಲ. ಸೊ ಆದ ಕಾರಣದಿಂದ ದೇವರನ್ನ ತೇಜೋಮಯ ಅಂತ ಚಿಂತನೆ. ಇನ್ನೊಂದು ಅಮೃತಮಯ ಅಂತ ಚಿಂತನೆ. ಅಮೃತಮಯ ಅಂತ ಯಾಕೆ ಚಿಂತನೆ ಅಂದ್ರೆ, ಅಮೃತ ಅಂದ್ರೆ ಅವನು ಸಾವಿಲ್ಲದವನು ಅಂತ ಚಿಂತನೆ. ಅಮೃತ ಅಂತ ಜ್ಞಾನ ಬಂದ್ರೆ ಜ್ಞಾನವೇ ಅಮೃತ ಆಗತ್ತೆ. ಸಾವಿಲ್ಲದವನು ಅಂತ ಚಿಂತನೆ. ಸಾವು ಅಂದ್ರೆ ಅಜ್ಞಾನ, ಮರಣ, ಯಾವುದು ಇಲ್ಲದೆ ಇರುವಂತ ಸ್ಥಿತಿ. ದೇವರಿಗೆ ಯಾವುದು ಇಲ್ಲ, ಅವನು ಅಮೃತ ಅಂತ ಚಿಂತನೆ. ಅಮೃತ ಮತ್ತು ತೇಜೋಮಯ, ಅಮೃತಮಯ ಮತ್ತು ಪುರುಷ ಅಂತ ಚಿಂತನೆ. ಪುರುಷ ಅಂತ ಚಿಂತನೆ ಏನು, ಪುರುಷ ಅಂತ ಚಿಂತನೆ ಅಂದ್ರೆ ಆ ಒಂದು ಪುರುಷ ಅಂದ್ರೆ ಇಲ್ಲಿ ಚಿಂತನೆ ಬಂದು ನನ್ನ ಜೀವನ ಒಳಗೆ ಪೂರ್ಣನಾಗಿ ಇರುವವನು ಅಂತ ಚಿಂತನೆ. ಸೊ ಅದೇ ಆ ಒಂದು ಚಿಂತನೆ. ಸೊ ತೇಜೋಮಯ, ಅಮೃತಮಯ, ಪುರುಷ ಅಂತ ಈ ಒಂದು ಉಪಾಸನೆಯಲ್ಲಿ ದೇವರನ್ನ ಚಿಂತನೆ. ಇನ್ನು ಮೂರನ್ನ ಹೇಳ್ತಾರೆ. ಇನ್ನು ಯಾವುದನ್ನ ಹೇಳ್ತಾರೆ, ಈ ಗುಣಗಳನ್ನ ಇನ್ನು ಏನು ಗುಣಗಳನ್ನ ಹೇಳ್ತಾರಂದ್ರೆ, ಇವತ್ತನ್ನ ಹೇಳ್ತಾರ ಅಪೂರ್ವ ಅಂತ ಚಿಂತನೆ. ಏನಿದು ಅಪೂರ್ವ ಅಂದ್ರೆ ಅ ಪ್ಲಸ್ ಪೂರ್ವ ಅಂತ. ಅಂದ್ರೆ ಪೂರ್ವ ಅಂದ್ರೆ ಹಿಂದೆ ಇರೋದು ಅಂತ. ನಾವು ಹಿಂದೆ 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 ಹೋಗ್ತಾ ಇದ್ರೆ ಅವನಿಗೆ ಎಂಡೇ ಇಲ್ಲ ಅಂತ. ಅ ಪ್ಲಸ್ ಪೂರ್ವ, ಪೂರ್ವ ಪೂರ್ವಕ್ಕೆ ಎಷ್ಟು ಪೂರ್ವ, ಎಷ್ಟು ಮುಂದೆ, ಎಷ್ಟು ಹಿಂದೆ 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 ಹೋಗ್ಬೇಕು ಅಂದ್ರೆ ಆ ಅದಕ್ಕೆ ಲಕ್ಷಣ ಇಲ್ಲ. ಅಂದ್ರೆ ಯಾವತ್ತೂ ಇರುವನು, ಎವರ್ ಅಂತ ಹೇಳ್ತೀವಲ್ಲ, ಆ ಒಂದು ಇಟರ್ನಲ್ ಆಗಿ ಇರುವಂತ. ಅಪೂರ್ವ ಅಂದ್ರೆ ಇಟರ್ನಲ್ ಅಂತ ಅರ್ಥ. ಆಮೇಲೆ ಅಪೂರ್ವ, ಆಮೇಲೆ ಅನಪರ ಅಂತ. ಅಪೂರ್ವ ಅನಪರ ಅಂತ ಚಿಂತ. ಅನಪರ ಅಂದ್ರೆ ಸೇಮ್ ಥಿಂಗ್, ಪೂರ್ವ ಇಲ್ಲ. ಅನಪರ ಅಂದ್ರೆ ಆಫ್ಟರ್ ಇಟ್, ಇದು ಬಿಫೋರ್ ಒಂದು ಆಫ್ಟರ್. ಬಿಫೋರ್ಗೇನು ಎಂಡ್ ಇಲ್ಲ, ಆಫ್ಟರ್ಗೇನು ಎಂಡೇ ಇಲ್ಲ. ಸೊ ಅಪೂರ್ವ ಅನಪರ ಅಂತ ಚಿಂತನೆ. ಇನ್ನೊಂದು ಅನಪರ ಅಂತ ಬಿಡಿಸಿ, ಅನ ಅಂದ್ರೆ ವಾಯುದೇವರು, ವಾಯುದೇವರಿಗಿಂತ ದೊಡ್ಡವನು ಅಂತ ಒಂದು ಮೀನಿಂಗ್ ಹೇಳ್ತಾರೆ. ಬಟ್ ಇಲ್ಲಿ ಕಾಂಟೆಕ್ಚುಲಿ ಅವನಿಗೆ ಹಿ ಇಸ್ ಇಟರ್ನಲ್ ಅಂಡ್ ಎವರ್ ಲಾಸ್ಟಿಂಗ್ ಅಂಬೋ ಮೀನಿಂಗ್ ಬರುತ್ತೆ. ಅಪೂರ್ವ ಅನಪರ. ಆಮೇಲೆ ಇವನನ್ನ ಅನಂತರಂ ಅಂತ ಉಪಾಸನೆ ಮಾಡ್ತಾರೆ. ಏನಿದು ಅನಂತರಂ ಅಂದ್ರೆ, ಇವಾಗ ಎರಡು ಹೇಳಾಯ್ತು, ಅವನಿಗೆ ಅವನಿಗೆ ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ ಅಂತ ಹೇಳಿ ಆಯ್ತು. ದೆನ್ ಅನದರ್ ಡೈರೆಕ್ಷನ್ ಆಗೂ ಇದೆ. ಇನ್ನೊಂದು ಏನಂದ್ರೆ ಒಳಗೆ 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 ಇರೋದು, ಒಳಗೆ 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 ಒಂದು ಬಾಕ್ಸ್ ಇದ್ರೆ ಆ ಬಾಕ್ಸ್ ಒಳಗೆ ಒಂದು ಚಿಕ್ಕ ಬಾಕ್ಸ್, ಆ ಬಾಕ್ಸ್ ನಲ್ಲಿ ಒಂದು ಚಿಕ್ಕ ಬಾಕ್ಸ್, ಹಾಗೆ 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 ಮಾಡ್ತಾ ಹೋದ್ರೆ ಅಲ್ಲಿ ಹೇಳುವಂತ ಅನಂತರ ಇದು ಆದ್ಮೇಲೆ ಅನಂತರ ಏನಿದು, ಇನ್ನು ಒಳಗೆ 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 ಏನಿದು ಅಂದ್ರೆ ಸ್ಮಾಲರ್ ದನ್ ದ ಸ್ಮಾಲೆಸ್ಟ್ ಅಂತ ಅರ್ಥ. ಅನಕರಂ ಅದಕ್ಕೆ ಆಪೋಸಿಟ್ ಏನು, ಅಬಾಹ್ಯಂ ಅಂದ್ರೆ ಅಬಾಹ್ಯ ಬಂದ್ರೆ ಹೊರಗೆ 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 ಅಂತ ಹೋದ್ರೆ ಆ ಬಾಕ್ಸ್ ಈ ಬಾಕ್ಸ್ಗೆ ಮೇಲೆ ಒಂದು ಬಾಕ್ಸ್, ಆ ಬಾಕ್ಸ್ಗೆ ಮೇಲೆ ಒಂದು ಬಾಕ್ಸ್, ಹೀಗೆ ಡಬ್ಬಿಗಳೆಲ್ಲ ಹೋಗ್ತಾ ಇದ್ರೆ ಎಂದೇ ಇಲ್ಲ, ಅದಕ್ಕೆ ಅಬಾಹ್ಯಂ ಅಂತ. ಸೊ ಹೀಗೆ ದೇವರನ್ನ ಚಿಂತನೆ, ಈ ಹಯಗ್ರೀವನ ಚಿಂತನೆ ಹೀಗೆ ನಾವು ಮಾಡಬೇಕು ಅಂತ ಇದು ಹೇಳ್ತಾರೆ. ಸೊ ಹಯಗ್ರೀವ ಅಂತ ಇಲ್ಲಿ ಬಂದ ಕಡೆಯೆಲ್ಲ ಈ ತರ ಒಂದು ತೇಜೋಮಯ ಅಮೃತಮಯ ಪುರುಷ ಅಪೂರ್ವ ಅನಪರ ಅಬಾಹ್ಯ ಅನಂತರಂ ಸೇತಿ ಬ್ರಹ್ಮ ಅಂತ ಹೀಗೆ ಅವನನ್ನ ನಾವು ಚಿಂತನೆ ಮಾಡಬೇಕು ಒಂದೊಂದು ಕಡೆಯನ್ನು. ಸೊ ಭೂಮಿ ಹೇಳಾಯ್ತು, ಅಪ್ಪು ಹೇಳಾಯ್ತು, ನೆಕ್ಸ್ಟ್ ಬರೋದು ಇಲ್ಲಿ ಅಗ್ನಿ. ಅಗ್ನಿಯಲ್ಲಿ ಏನು ಚಿಂತನೆ ಮಾಡಬೇಕು ಅಂದ್ರೆ ಹೊರಗಿನ ಅಗ್ನಿ, ಹೊರಗಿನ ಅಗ್ನಿ ಅಗ್ನಿ ನಮ್ಗೆ ಎಷ್ಟು ನಮ್ಮ ಯಾಗ ಯಜ್ಞ ಎಲ್ಲದಕ್ಕೇನು ಉಪಯೋಗ ಆಗತ್ತೆ ಹೊರಗಿನ ಅಗ್ನಿ ನಮ್ಗೆ ಗೊತ್ತು. ಒಳಗಿನ ಅಗ್ನಿ, ಒಳಗಿನ ಅಗ್ನಿ ಅಂತ ಬರುವಾಗ ಇಲ್ಲಿ ನಾವು ಹಿಂದಿನ ಚಾಪ್ಟರ್ ಹರಿಕ್ತಾಂಸಾರದಲ್ಲಿ ಅಗ್ನಿ ಪಂಚಾಗ್ನಿ ಇದೆಲ್ಲ ಹೇಳಿದೀವು. ಎಲ್ಲದಿಂದ ಎಲ್ಲ ಅಗ್ನಿಯಿಂದ ಈ ಬಂದ ಈ ದೇಹದಲ್ಲಿ ಅದು ವ್ಯಕ್ತ ಆಗೋದು ಮಾತು ಎಂಬೋ ಅಗ್ನಿ. ಮಾತಿಗೆ ಅಗ್ನಿ ಅನುಗ್ರಹ ಬೇಕಂತ. ಅದಕ್ಕೆ ಮಂತ್ರಕ್ಕೆಲ್ಲ ಹೇಳುವಾಗ ಸ್ವಾಹಾದೇವಿಯನ್ನ ಅಭಿಮಾನಿನಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಮಾತು ಹೊರಳಕ್ಕೆ ಆ ಅಗ್ನಿ ಮತ್ತು ಅಗ್ನಿ ಭಾರ್ಯ ಇವರ ಅನುಗ್ರಹ ಇದ್ರಲ್ಲೇ ಆ ವಾಕ್ ಅಂತ ಬರತ್ತಂತ. ಸೊ ಈ ವಾಕಿನಲ್ಲಿ ಈ ಒಂದು ಹೈಗ್ರೀವನ್ನ ಇಟ್ಟುಕೊಳ್ಳೋದು, ಈ ಅಂಶ ಈ ಒಂದು ಅಂಶವನ್ನೇ ಮುಖ್ಯವಾಗಿ ಆ ಗಾಯತ್ರಿ ಉಪಾಸನೆ ಅಲ್ಲಿಲ್ಲ ಹೇಳುವಾಗ ಹಯಗ್ರೀವ ರೂಪ ವಾಕ್ನಲ್ಲಿ ಇದ್ದಾನೆ ಅಂತ ಅಲ್ಲಿ ಒಂದು ಅಂಶವನ್ನ ಅಲ್ಲಿ ಹೇಳಿದ್ದಾರೆ. ವಾಕ್ನಲ್ಲಿ ಹಯಗ್ರೀವ ಇದ್ದಾನಂದ್ರೆ ಇದೇ ಅರ್ಥ. ಸೊ ಹೊರಗೆ ಯಾರು ಅಗ್ನಿಯಲ್ಲಿ ಇದ್ದು ಆ ಅಗ್ನಿ ಮೂಲಕವಾಗಿ ನಾವು ಅದನ್ನ ಆ ಅಗ್ನಿ ಮೂಲಕವಾಗಿ ಆ ಅಗ್ನಿ ಕಾರ್ಯಗಳು ಯಥಾಯೋಗ್ಯವಾಗಿ ಮಾಡ್ತೀವಿ. ಮಾಡೋವಾಗ ಭಗವಂತನನ್ನ ತಿಳ್ಕೊಂಡಾಗ ನಮ್ಮ ವಾಕ್ ಅದು ಮೂಲವಾಗ ವ್ಯಕ್ತ ಮಾಡುತ್ತೆ. ಸೊ ಆ ವಾಕಿನಲ್ಲಿ ಭಗವಂತ ಇದ್ದಾನೆ. ಹೊರಗೆ ಅಗ್ನಿ, ಒಳಗಿರುವಂತ ಅಗ್ನಿಯೇ ವಾಕ್ ಆಗತ್ತೆ. ಸೊ ವಾಕಿನಲ್ಲಿನು ಈ ಹೈಗ್ರೀವನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ. ವಾಕ್ ಆದಮೇಲೆ ನೆಕ್ಸ್ಟ್ ಬರೋದು ಬಂದು ಆದಿತ್ಯ. ಸೊ ಇಲ್ಲಿ ಆದಿತ್ಯನಲ್ಲಿ ಹೇಗೆ ಇಟ್ಕೊಳ್ಬೇಕು ಅಂದ್ರೆ ಆದಿತ್ಯ ಉಪಾಸನೆ, ಆದಿತ್ಯ ಉಪಾಸನೆ ನಮ್ಗೆ ಗೊತ್ತು. ಆದಿತ್ಯನಲ್ಲಿ ಅನೇಕ ರೀತಿಯಿಂದ ಆದಿತ್ಯನಲ್ಲಿ ನಾವು ಚಿಂತನೆ ಮಾಡ್ತೀವಿ. ಆದಿತ್ಯನಲ್ಲಿ ಆ ಹೈಗ್ರೀವ ರೂಪವನ್ನ ಇಟ್ಕೋಬೇಕು. ಸೊ ಇಲ್ಲಿ ನಮ್ಮ ದೇಹದಲ್ಲಿ ಎಲ್ಲಿ ಇದ್ದಾನೆ ಆದಿತ್ಯ, ಎಲ್ಲಿ ಇದ್ದಾನೆ ಅಂದ್ರೆ ನಮ್ಮ ಚಕ್ಷುಸಲ್ಲಿ ನಮ್ಮ ಕಣ್ಣಲ್ಲಿ ಹೈಗ್ರೀವ ರೂಪದಿಂದ ಭಗವಂತ ಕೂತಿದ್ದಾನೆ ಅಂತ ಹೇಳ್ತಾರೆ. ಸೊ ಹೊರಗಡೆ ಆದಿತ್ಯ, ಒಳಗಡೆ ಚಕ್ಷುಸ್ಸು. ಇಲ್ಲಿ ಹೈಗ್ರೀವ ರೂಪದಿಂದ ಅವನು ಕೂತು ಏನು ಕೊಡ್ತಾ ಇದ್ದಾನೆ, ಎಲ್ಲಾ ಕಡೆನೂ ಅವನು ಕೂತಿದ್ದಾನೆ. ಕೊಡೋದು ಏನು ಅಂದ್ರೆ ಆನಂದ, ನೋಡುವ ಮೂಲಕ ನಮ್ಗೆ ಆನಂದ ಸಿಕ್ಕತ್ತೆ. ಸೊ ಸೂರ್ಯ ಬಂದಾಗ ಆನಂದ ಸಿಕ್ಕತ್ತೆ, ಒಂದು ದಿವಸ ಶುರು ಆಗುವಾಗ. ಅದಕ್ಕೆ ಆದಿತ್ಯನನ್ನ ಹೇಗೆ ಪೂಜೆ ಮಾಡಬಹುದು ಅಂದ್ರೆ ಆದಿತ್ಯ ಬರ್ತಾನಂದ್ರೆ ಹೇಗೆ ನಮ್ಮ ನೆಂಟರು ಬಂದಾಗ ನಾವು ಹೇಗೆ ಬೇಗ ಎದ್ದು ಬೇಗ ಎಲ್ಲ ಮಾಡ್ತೀವೋ ಅದೇ ರೀತಿಯಿಂದ ಆದಿತ್ಯ ಬರುವಾಗ ಅವನನ್ನ ಸ್ವಾಗತ ಮಾಡ್ಲಿಕ್ಕೆ ಅದಕ್ಕೆ ಬೇಗ ಹೇಳೋದು ಅಂತ. ಆದಿತ್ಯ ಬರ್ಲಕ್ಕೆ ಮುಂಚೆ ಕಿರಣಗಳು ಕಾಣಿಸ್ಲಿಕ್ಕೆ ಮುಂಚೆ ಎದ್ರೆ ಇನ್ನೂ ಶ್ರೇಷ್ಠ. ಅಟ್ಲೀಸ್ಟ್ ಆ ಸೂರ್ಯ ಕಾಣಿಸ್ಲಿಕ್ಕೆ ಮುಂಚೆ ಎದ್ರೆ ದಟ್ ಈಸ್ ಲೈಕ್ ಅವರನ್ನ ಸ್ವಾಗತ ಮಾಡೋದು, ಅವನನ್ನ ಸ್ವಾಗತ ಮಾಡೋದು. ಅದು ನೋಡಿದ್ದೀವಿ, ಅವನ ಮೂಲಕವಾಗಿ ನಮ್ಮಲ್ಲಿ ಕಣ್ಣಿನಲ್ಲಿ ಶಕ್ತಿ ಬರುತ್ತೆ ಅಂತ. ಅಂದ್ರೆ ಕಣ್ಣಲ್ಲಿ ಯಾಕೆ ವಿಶೇಷ ಉಪಾಸನೆ ಅಂದ್ರೆ ಕಣ್ಣು ಒಂದು ನಮ್ಮ ಇಷ್ಟು ಇಂದ್ರಿಯಗಳಿದ್ರು ಕಣ್ಣಲ್ಲಿ ಮಾತ್ರ ಆ ದೀಪ, ಆ ಸೂರ್ಯ ಹಾಗೆ ಎಲ್ಲದ ಮೇಲೇನು ಬೆಳಕನ್ನ ಚೆಲ್ಲುತ್ತಾನೋ ಹಾಗೇನೆ ನಮಗೆ ಕಣ್ಣು ಅಂಬೋದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಕಣ್ಣಲ್ಲಿ ಅವನಿದ್ದಾನೆ. ಸೊ ಅಲ್ಲಿ ಹೈಗ್ರೀವನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಇದು ಆದ ಮೇಲೆ ಬರೋದು ಇದು ಹೇಗಿದೆ ಅಂದ್ರೆ, ಇದು ಉಪಾಸನೆ ಕ್ರಮ ಹೇಗಿದೆ ಅಂದ್ರೆ, ಫಸ್ಟ್ ಬಂದು ಭೂಮಿ ಅಪ್ಪು ಹೇಳ್ತಾರೆ. ಭೂಮಿ ಅಪ್ಪು ಹೇಳಿದಾಗೆ ಇದನ್ನ ಮೂರು ಅಂತ ಮಾಡ್ತಾರೆ, ಎರಡು ಅಂತನೂ ಮಾಡ್ತಾರೆ. ಭೂಮಿ ಅಪ್ಪು ಮಣ್ಣು ನೀರಿಂದ ಆದ ದೇಹ ಅಂತ, ಮಣ್ಣು ನೀರಿಂದ ಆದ ಈ ದೇಹ ಅಂತ ತಕೊಂಡು, ಈ ದೇಹ ಆದ ಮೇಲೆ ದೇಹದಲ್ಲಿ ಮಾತ್ರ ಇಲ್ಲ ಹೊರಗೆ ದೇಹದಲ್ಲಿ ಇರುವಂತ ಬೆಳಕುಗಳು ಅಂತ ತಕೊಳ್ತಾರೆ. ಬೆಳಕುಗಳು ಯಾವಾಗ್ಲೂ ಇದು ಬಂದು ಗಾಯತ್ರಿ ಮುಂತಾದ ಮತ್ತು ಗಂಡಸರು ಮಾಡುವಂತ ಅನೇಕ ಮಂತ್ರ ಜಪದಲ್ಲಿ ಇದು ಕಾಮನ್ ಆಗ್ಬಿಡತ್ತೆ. ಅಗ್ನಿವಾಯು ಆದಿತ್ಯ ಎಂಬುದನ್ನ ಮೂರು ಲೋಕಗಳಾಗಿ ಇಟ್ಟುಕೊಂಡು ಮೂರು ಲೋಕದ ಬೆಳಕು ಅಂತಾನೆ ಇದು ಉಪಾಸನೆ ಮಾಡ್ದ. ಸೊ ಮಣ್ಣು ನೀರಿಂದ ದೇಹ ಆಯ್ತು. ಸೊ ಅದಕ್ಕೆ ಭೂಮಿ ಅಪ್ಪು ಇಟ್ಕೊಂಡ್ರು. ಆಮೇಲೆ ಬರುವಂತ ಮೂರು ಬೆಳಕುಗಳನ್ನ ಇಟ್ಕೊಳ್ತಾರೆ ಅಂದ್ರೆ ಅಗ್ನಿವಾಯು ಆದಿತ್ಯ ಅಂತ. ಅಗ್ನಿವಾಯು ಆದಿತ್ಯ ಇಂಪಾರ್ಟೆಂಟ್ ಆಗತ್ತೆ. ಸೊ ಅಗ್ನಿವಾಯು ಆದಿತ್ಯ ಅಗ್ನಿ ಎಂಬುವನು ಭೂಮಿಯ ಬೆಳಕು ಅಂತ ಹೇಳ್ತಾರೆ. ವಾಯು ಎಂಬುದು ಅಂತರಿಕ್ಷದ ಬೆಳಕು ಅಂತ ಹೇಳ್ತಾರೆ. ಆದಿತ್ಯ ಎಂಬುದು ಆ ಒಂದು ಸ್ವರ್ಗಲೋಕದ ಬೆಳಕು ಅಂತ ಹೀಗೆ ಅದನ್ನ ವಿಂಗಡಣೆ ಮಾಡ್ತಾರೆ. ಸೊ ಈ ಮೂರೂ ನಮ್ಮ ದೇಹದಲ್ಲೇ ಇದೆ ಅಂತ ಚಿಂತನೆ. ಇದು ಆದ ಮೇಲೆ ಡೈರೆಕ್ಷನ್ ಹೇಳ್ತಾರೆ. ಇಷ್ಟು ಆದ ಮೇಲೆ ಬರುವಂತದ್ದು ದಿಕ್ಕುಗಳು ಬರುತ್ತೆ. ದಿಕ್ಕು ಎಂಬುದು ಎಲ್ಲಾ ಕಡೆನ ಕಂಪ್ಲೀಟ್ ಆಗಿ ಆವರಣ ಮಾಡಿ ಇರುವಂತದ್ದು. ಸೊ ಈ ದಿಕ್ಕಿನಲ್ಲಿ ಯಾರಿದ್ದಾನಂದ್ರೆ ದಿಕ್ಕಲ್ಲಿ ಈ ಹಯಗ್ರೀವ ಇದ್ದಾನಂತ. ಸೊ ಅದಕ್ಕೆ ನಾವು ದಿಕ್ಕಿಗೆ ಪೂಜೆ ಮಾಡೋದು ಹೇಗೆ ಪೂಜೆ ಮಾಡ್ತೀವಿ ಅಂದ್ರೆ ಆ ದಿಕ್ ದೇವತೆಗಳು ಈ ದಿಕ್ಕಿನಲ್ಲಿ ಈ ದಿಕ್ ದೇವತೆಗಳು ಇದ್ದಾರೆ ಹೀಗೆ ನಾವು ಚಿಂತನೆ ಮಾಡ್ತೀವಿ. ದಿಕ್ಕು ದೇವತೆಗಳನ್ನ ಚಿಂತನೆ ಮಾಡ್ತೀವಿ. ಸೊ ಯಾತಕ್ಕೆ ಮಾಡ್ತೀವಿ ಅಂದ್ರೆ ದಿಕ್ಕು ಮೂಲಕವಾಗಿ ನಮ್ಗೆ ಶಬ್ದಗಳು ನಮ್ಮ ಯಾರೋ ಇದ್ದಾರೆ ಒಬ್ರು ಪ್ರವಚನ ಕೊಡ್ತಾ ಇದ್ದಾರೆ. ಆ ಅವರು ಪ್ರವಚನ ಕೊಡೋದು ನಮಗೆ ಬರಬೇಕಂದ್ರೆ ಅಲ್ಲಿ ಒಂದು ದಿಕ್ಕು ಮೂಲಕವಾದ ಶಬ್ದ ಬರಬೇಕು. ಎಲ್ಲಾ ದಿಕ್ಕು ಮೂಲಕವಾದ ಶಬ್ದ ಬರಬೇಕು. ಸೊ ಈ ದಿಕ್ಕಿನಲ್ಲಿ ಉಪಾಸನೆ ನಮ್ಮೊಳಗೆ ಹೇಗೆ ಅವ್ರನ್ನ ಚಿಂತನೆ ಅಂದ್ರೆ ಇಲ್ಲಿ ಹಾಗೆ ಚಿಂತನೆ ಅಂದ್ರೆ ಪ್ರತಿ ಶ್ರುತ್ಕ ಅಂತ. ಪ್ರತಿ ಶ್ರುತ್ಕ ಅಂತ ಚಿಂತನೆ ಅಂತ ಅಂದ್ರೆ ಏನಿದು ಅಂದ್ರೆ ಇವಾಗ ಪ್ರತಿ ಶ್ರುತ್ಕ ಅಂದ್ರೆ ಇವಾಗ ನಮ್ಮ ಮನೇಲಿ ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಪಕ್ಕದ ಮನೆಯವರು ಬರ್ತಾರೆ, ನಮ್ಗೆ ಬೇಕಾದವರು ಬೇಡಾದವರು ಎಲ್ಲರೂ ಬರ್ತಾರೆ. ಬಂದ ತಕ್ಷಣ ಅವ್ರ ಧ್ವನಿ ಅವ್ರ ಮಾತು ನಮ್ ಹೆಸರು ಹೇಳಿ ಅವ್ರ ಕರೆಯುವಾಗಲೇ ನಾವೆಲ್ಲೋ ಒಳಗಡೆ ಇರ್ತೀವಿ. ಇದ್ರೂ ಓ ಇವ್ರು ಪಕ್ಕದ ಮನೆಯವ್ರು ಬಂದಿದ್ದಾರಪ್ಪ ಬೇಜಾರು ಅಂತ ಒಂದು ಹಕ್ಕು. ಅದೇ ನಮ್ಮ ಮಕ್ಕಳು ಕಾಲೇಜಿಂದ ಬಂದು ಅಮ್ಮ ಅಂತ ಹೇಳುವಾಗ ಅವರು ಈ ಮಗಳು ಅಂತ ಬೇರೆ ಬೇರೆ ಎಲ್ಲಿ ಇದ್ರೂ ಆ ಒಂದು ದಿಕ್ಕು ಮೂಲಕವಾಗಿ ಬಂದ ಆ ಶಬ್ದದಿಂದ ಇವರು ಇಂಥದ್ದವರು ಅಂತ ಗುರುತು ಹಿಡಿತೀವಿ. ಮತ್ತು ನಮ್ಗೆ ಬೇಕಾದವರು ನಮ್ಮ ಮಕ್ಕಳು ಧ್ವನಿ ಇದ್ರೆ ಆ ಧ್ವನಿ ಕೇಳಿದ ತಕ್ಷಣನೇ ನಮ್ಗೆ ಒಂದು ಸಂತೋಷ ಆಗತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಪ್ರತಿ ಒಬ್ರು ಒಂದೊಂದು ಒಬ್ರೊಬ್ರು ಧ್ವನಿಯು ನಮ್ಗೆ ನಮ್ಗೆ ಪರಿಚಯ ಆಗಿರುವಂತ ಧ್ವನಿಗಳು. ಈಗ ಈಗಲೇ ಕಂಡ್ರೆ ಫೋನ್ ಬಂದ ತಕ್ಷಣ ಯಾರು ಫೋನ್ ಅಂತ ಗೊತ್ತಾಗ್ಬಿಡತ್ತೆ. ಸೊ ಪ್ರತಿ ಶುತ್ಕ ಅಂದ್ರೆ ಪ್ರತಿ ಒಬ್ಬೊಬ್ಬರಿಗೇನು ಬೇರೆ ಬೇರೆಯಾದ ಆ ಒಂದು ವಾಯ್ಸ್ ಎಂಬುದಿದೆ. ಅದನ್ನ ಈ ಕಿವಿ ಏನು ಮಾಡತ್ತಂದ್ರೆ ಬೇರೆ ಬೇರೆಯಿಂದ ರೀತಿಯಿಂದ ತಿಳ್ಕೊಳ್ಳುವುದು. ಅದು ಹಾಗೆ ಸಾಧ್ಯ ಆಗತ್ತೆ ಅಂದ್ರೆ ಆ ಧ್ವನಿ ಆ ದಿಕ್ಕು ಮೂಲಕ ದಿಕ್ಕಿನ ಪ್ರಾಪರ್ಟಿ ಅಲ್ಲಿಂದ ಬರೋದೇ ಧ್ವನಿ ಬರತ್ತೆ. ಸೊ ಆ ಪ್ರತಿಯಾಗಿ ಅದನ್ನ ಶುತ್ಕ ಅಂದ್ರೆ ಕೇಳಿಸುವಂತ ಕೆಪಾಸಿಟಿ ಮಾಡತ್ತಂತ. ಸೊ ದಿಕ್ಕಲ್ಲಿ ಈ ಒಂದು ಇದನ್ನೇ ಇಟ್ಕೊಳ್ತಾರೆ. ಇದನ್ನೇ ಇದು ನಮ್ಗೆ ಹೇಗೆ ಪ್ರಯೋಜಕ ಆಗತ್ತಂದ್ರೆ ದೇವರ ಈ ಒಂದು ದೇವರ ವಿಷಯದಲ್ಲಿ ಈ ಸ್ತೋತ್ರಗಳಾಗಲಿ ಏನೇನು ಪಠನೆ ಮಾಡುವಾಗಲೂ ಗುರುಗಳ ಮೂಲಕ ಕೇಳುವಾಗಲೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಅರ್ಥಗಳು ಬೇರೆ ಬೇರೆ ಬೇರೆಯಾಗಿ ಆಗತ್ತೆ. ದೇವರ ಗುಣಗಳೇ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಬರುತ್ತೆ ಅದು. ಸೊ ಇದು ಇದಕ್ಕೆ ಪ್ರಯೋಜಕ ಆಗತ್ತೆ. ಸೊ ಇದನ್ನ ಇಲ್ಲಿ ಹೈಗ್ರೀವ ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಬರೋದು ಹೊರಗೆ ಚಂದ್ರನಲ್ಲಿ ಹೈಗ್ರೀವ ರೂಪದಿಂದ ಇದ್ದಾನಂತ. ಯಾಕೆ ಇದ್ದಾನಂದ್ರೆ ಚಂದ್ರ ಅಂದ್ರೆ ಆಹ್ಲಾದ, ಆ ಆನಂದವನ್ನ ಕೊಡ್ಲಕ್ಕೆ. ಎಲ್ಲಾ ಕಡೆನು ಆನಂದ ಇರ್ತದೆ, ಪರ್ಪಸ್ ಮಧು ಅಂತ ಬಂದಿದೆ. ಆನಂದ ಪರಸ್ಪರ ಆನಂದವನ್ನೇ ಇಲ್ಲಿ ಇಟ್ಕೊಂಡಿದ್ದಾರೆ. ಚಂದ್ರನಲ್ಲಿ ಹೇಗೆ ಅಂದ್ರೆ ದಿಕ್ಕು ಆದ ಮೇಲೆ ದಿಕ್ಪತಿ ಅವನು ಚಂದ್ರನಾಗ್ತಾನೆ. ಆ ಚಂದ್ರ ಮೇನ್ ಆಗ ಚಂದ್ರನನ್ನ ದಿಕ್ಪಾಲ ದಿಕ್ಕಲ್ಲಿ ಹೇಳ್ತಾರೆ, ದಿಕ್ ಕನೆಕ್ಷನ್ಗೆ ಹೇಳ್ತಾರೆ. ಸೊ ಈ ಚಂದ್ರನಲ್ಲಿ ಚಂದ್ರ ಹೊರಗಡೆ ಇದ್ದಾನೆ. ಒಳಗಡೆ ನಮ್ಮಲ್ಲಿ ಯಾರಿದ್ದಾರಂದ್ರೆ ಕರೆಸ್ಪಾಂಡಿಂಗ್ ಆಗಿ ಅವನಿಗೆ ಮಾನಸ ಅಂತ ಒಳಗೆ ಇದ್ದು ನಮ್ಗೆ ಸಂತೋಷವನ್ನ ಕೊಡ್ತಾನೆ. ನಮ್ಮ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡುವನು ಮಾನಸ ಎಂಬೋ ರೂಪದಿಂದ ಭಗವಂತ ಹೈಗ್ರೀವನೇ ಇದ್ದಾನೆ ಅಂತ ಹೇಳ್ತಾರೆ. ಇಷ್ಟು ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಮಿಂಚು ಅಂತ ಹೇಳ್ತಾರೆ. ಈ ಮಿಂಚು ಎಲ್ಲಾ ಅಗ್ನಿಕ್ಕಿಂತಲೂ ಶ್ರೇಷ್ಠವಾದ ಬೆಳಕು. ಇಲ್ಲಿ ನೋಡಿದ್ರೆ ಅಗ್ನಿ ವಾಯು ಆದಿತ್ಯ ಆಯ್ತು ಮತ್ತು ದಿಕ್ಕು ಡೈರೆಕ್ಷನ್ಗೆ ಬಂತು. ಚಂದ್ರನು ಒಂದು ತರ ಬೆಳಕು. ಎಲ್ಲ ಬೆಳಕಿಂದನೂ ಜಾಸ್ತಿಯಾದ ಬೆಳಕು ಮಿಂಚಿಗೆ ಆ ಶಕ್ತಿ ಉಂಟು. ಒಂದು ಕ್ಷಣ ಕಾಲದಲ್ಲಿ ಆ ಮಿಂಚು ಬಂದ್ರೆ ಅದು ಎಲ್ಲವನ್ನೂ ಸುಟ್ಟು ಬಿಡತ್ತೆ. ಅಷ್ಟು ಒಂದು ಮಿಂಚಿನ ಬೆಳಕಿರತ್ತೆ. ಸೊ ಅದಕ್ಕೆ ಮಿಂಚಿನಲ್ಲಿ ಹಯಗ್ರೀವನ್ನ ಚಿಂತನೆ ಮಾಡ್ತಾರೆ. ಹಯಗ್ರೀವ ಅಂಬುದು ಹಯಶಿರಸ್ಸು, ಇದು ಒಂದು ಅತೀ ವೇಗವಾಗಿ ಓಡುವುದಕ್ಕೆ ಹಯ ಅಂತ ಬಳಸ್ತಾರೆ. ಸೊ ಮಿಂಚಿ ಸೋ ಫಾಸ್ಟ್, ಅಲ್ಲಿ ಇರುವಂತ ಆ ಬೆಳಕಿನಲ್ಲಿ ಹಯಗ್ರೀವನ್ನು ಚಿಂತನೆ ಮಾಡ್ತಾರೆ. ಒಳಗೆ ಯಾವುದು ಅಂದ್ರೆ ಎರಡು ರೀತಿಯಿಂದ ಹೇಳ್ತಾರೆ ಮಿಂಚು ಅಂತ. ಒಂದು ಮಿಂಚು ಏನಂದ್ರೆ ದಿನಾಗ್ಲೂ ನಾವು ಅನುಭವ ಮಾಡುವಂತ ಮಿಂಚು ಅಂದ್ರೆ ನಾವು ಕನಸು ಬರುವಾಗ ಎಲ್ಲ ಕಣ್ಣು ಎಲ್ಲ ಮುಚ್ಚಿಕೊಂಡಿರ್ತೀವಿ. ಇದನ್ನು ಆ ಕನಸು ಕಾಣುವಾಗ ಆ ಒಳಗೆ ಚಂದಾಗಿ ಬೆಳಕು ಬೇಕಲ್ಲ, ಕತ್ತಲೆ ಎಲ್ಲ ಕತ್ತಲೆ ಇದ್ರೆ ಅಲ್ಲಿ ಬೆಳಕು ಬೇಕಲ್ಲ, ಆ ಬೆಳಕು ಹಾಕಿ ಎಲ್ಲವನ್ನು ನೋಡ್ತೀವಿ. ಸೋ ಮಚ್ ಸೋ ಸಮಟೈಮ್ಸ್ ನೆಕ್ಸ್ಟ್ ಡೇ ಬಂದು ನಮ್ ಕನಸಲ್ಲಿ ಇವ್ರು ಹೀಗಿದ್ರು ಈ ಲಕ್ಷಣ ಎಲ್ಲ ಹೇಳಕ್ಕೇನೂ ಆಗತ್ತೆ. ಸೊ ಅಲ್ಲಿ ಬೆಳಕು ಏನು ಅಂದ್ರೆ ಅದು ತೈಜಸ ಎಂಬ ತೇಜಸ್, ಆ ಬೆಳಕಿನಿಂದ ಬರತ್ತೆ ಬೆಳಕು ಅಂತ. ಅದು ಒಂದು ಬೆಳಕು ಹೇಳ್ತಾರೆ. ಇನ್ನೊಂದು ಬೆಳಕು ಬಂದು ಆ ಒಂದು ಶಾಸ್ತ್ರ ವಿಷಯದಲ್ಲಿ ಅದು ಜ್ಞಾನ ಎಂಬುದನ್ನ, ಜ್ಞಾನ ಅಂದ್ರೆ ಮೆಮರಿ ಪವರ್ ಅಲ್ಲ, ನಮ್ಮಲ್ಲಿ ಹೊಳೆಯಬೇಕು. ಏನಾರು ನಾವು ಸುಮ್ಮನೆ ಒಂದು ಒಂದು ಸ್ಲೋಗನ್ ತರ ಹೇಳ್ತಾ ಇರ್ತೀವಿ, ಅದು ಹೋಗಿ ಒಂದು ಸ್ಟೇಜ್ ಅಲ್ಲಿ ಏನಾಗತ್ತಂದ್ರೆ ಇಟ್ ಕ್ಲಿಕ್ಡ್ ಅಂತ ನಾವು ಲೌಕಿಕದಲ್ಲಿ ಹೇಳ್ತೇವೆ. ಇಟ್ ಜಸ್ಟ್ ಕ್ಲಿಕ್ಡ್, ಒಂದು ಸ್ಫುರಣ ಆಯ್ತು, ಇಟ್ ಜಸ್ಟ್ ಅಕ್ಕಾಟ್ ಟು ಮೀ ಅಂತ ಹೇಳ್ತೀವ, ಆ ಒಂದು ಹೊಳೆತ ಅದನ್ನ ಮಿಂಚು ಅಂತ ಹೇಳ್ತಾರೆ. ಜ್ಞಾನದಲ್ಲಿ ಆ ಜ್ಞಾನ ಮಿಂಚಬೇಕು, ನಾವು ಕೇಳಿದ್ದು ನಮಗೆ ಮನನ ಮಾಡಿದ್ದಾಗೆ ಅದು ಮಿಂಚತ್ತ ಅಂತ ಹೇಳ್ತಾರೆ. ಕೇಳುವಾಗ ವಿ ರಿಜಿಸ್ಟರ್ ಆದದ್ದು ಜ್ಞಾನ ಆಗೋದಿಲ್ಲ. ರಿಜಿಸ್ಟರ್ ಆದ ಆ ನಾವು ಕೇಳುವ ವಿಷಯಗಳನ್ನ ಮೆಲುಕು ಹಾಕ್ತಾ ಇದ್ದು ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ನಮಗೆ ಆ ಒಂದು ಏನೋ ಒಂದು ಹೊಳೆಯತ್ತೆ. ಆ ಹೊಳೆಯುವಿಕೆಗೆನೆ ಜ್ಞಾನ ಅಂತ ಕರೀತಾರೆ. ಇಲ್ಲಿ ಹೊಳೆಯೋದು ಅಂತ ಹೇಳ್ತಾರೆ. ಈ ಹೊಳೆಯೋದು ಈ ಮಿಂಚು ಈ ಹೈಗ್ರೀವನ್ನ ಇಲ್ಲಿ ಅನೇಕ ಮೊದಲುಗಳಲ್ಲಿ ಹೇಳ್ತಾರೆ. ಏನಂದ್ರೆ ಫಸ್ಟ್ ನಾವು ಏನೋ ಕೇಳಿರ್ತೀವೋ ದೇವರು ಸ್ವತಂತ್ರ ನಾವು ಅಸ್ವತಂತ್ರರು ಅಂತ. ಸೊ ಹೀಗೆ ಹೀಗೆ ಚಿಂತನೆ ಮಾಡ್ತಾ ಇದ್ರೆ ನಮ್ಗೇನೋ ಅರ್ಥ ಆಗತ್ತೆ. ಏ ನಮ್ ಕೈಲಿ ನಮ್ಗೆ ಏನೋ ರೋಗ ರುಜಿನ ಏನೋ ಕಷ್ಟ ಕಾಲ ಬಂದಾಗ ಏ ನಮ್ ಕೈಲಿ ಏನೋ ಇಲ್ಲಪ್ಪ ದೇವರೇ ಎಂಬೋ ಒಂದು ಹೊಡೆಯುತ್ತೆ. ಇಟ್ ಜಸ್ಟ್ ಅಕ್ಕರ್ಸ್, ಇಟ್ ಜಸ್ಟ್ ಫ್ಲಾಶಸ್ ಇಂಟು ಅಸ್. ಅದು ಒಂದು, ಅದರಿಂದ ದೇವರ ಕಡೆ ಅದು ಕಂಪ್ಲೀಟ್ ರಿಯಲೈಸೇಷನ್ ಆಗ್ತಾ ಆಗ್ತಾ ಮನಸ್ಸು ಪಕ್ವ ಆಗ್ತಾ ಆಗ್ತಾ ದೇವರ ಕಡೆ ನಾವು ಹೋದಾಗ ಏನಾಗತ್ತಂದ್ರೆ ನಮಗೇನೆ ಇಂಟ್ಯೂಟಿವ್ ನಾಲೆಡ್ಜ್ ಅಂತ ಹೇಳ್ತೀವಿ. ಇಂಟ್ಯೂಷನ್ ನಾವು ಏನು ಓದಿರ್ಬೇಕಾದ ಅವಶ್ಯಕತೆ ಇಲ್ಲ, ಯಾವಾಗ್ಲೂ ಓದಿರ್ತೀವಿ. ಅದು ಹೊಳೆಯತ್ತೆ, ನಾವು ಹೊಳೆದದ್ದು ನಮ್ಗೆ ಹೊಳೆದ ಒಂದು ಚಿಕ್ಕ ವಿಷಯ ಅದು ಶಾಸ್ತ್ರಕ್ಕೆ ಅನುಗುಣವಾಗಿನೇ ಇರುತ್ತೆ. ಸೊ ಅದನ್ನ ಆ ಒಂದು ಅದನ್ನೂ ಮಿಂಚು ಅಂತ ಹೇಳ್ತಾರೆ. ಆಮೇಲೆ 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 ಹೋಗ್ತಾ 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 ಆ ಮಿಂಚು ಹೇಗಾಗಬೇಕಂದ್ರೆ ಯಾವ ಶಬ್ದಗಳು ಏನು ಕೇಳಿದ್ರು ಅದು ಭಗವಂತನ, ಎಷ್ಟೋ ಓದ್ತೀವಿ ನಾವು, ಎಷ್ಟೋ ರೂಪಗಳನ್ನ ಮೆಮರೈಸ್ ಮಾಡ್ತೀವಿ ಟಕಟಕ ಅಂತ ಹೇಳ್ತೀವಿ. ಬಟ್ ಆ ಒಂದು ಸಂದರ್ಭದಲ್ಲಿ ಆ ಒಂದು ಥಾಟ್ ಬರುವಾಗ ಈ ರೂಪ ಅಂತ ಆ ಚಿಂತನೆ ಆ ಹೊಳೆಯಬೇಕಲ್ಲ ನಮ್ಗೆ. ಆ ಹೊಳೆಯೋದು ನಾಟ್ ಲೈಕ್ ಬಟ್ ಹ್ಯಾಬಿಟ್ ಇಲ್ಲ. ಆ ಟೈಮ್ಲಿ ಆ ದೇವರ ರೂಪ ಆ ಒಂದು ಅನುಸಂಧಾನ ಈ ಹೊಳೆಯುವ ಮಿಂಚು ಅದು ಎಲ್ಲಿಂದ ಬರುತ್ತಂದ್ರೆ ಈ ಹೈಗ್ರೀವ ರೂಪ ಕೊಡ್ತಾನೆ. ಇದು ಹೇಗೆ ಆನಂದ ಆಗತ್ತಂದ್ರೆ ನಿಜವಾಗ್ಲೂ ಯು ಆಲ್ ವುಡ್ ಹವ್ ಎಕ್ಸ್ಪೀರಿಯನ್ಸ್ ಸಮ್ ಟೈಮ್ ಆರ್ ಅದರ್. ಯಾವಾಗ್ಲೂ ಒಂದು ಟಕ್ಕಂತ ನೆನಪು ದೇವರು ಹಾಡಿರ್ಲಿ ಏನೋ ಒಂದು ಟಕ್ಕಂತ ನೆನಪಿಗೆ ನಮ್ಗೆ ಬಂದಾಗ ನಮ್ಮಲ್ಲಿ ಒಂದು ಆನಂದ ಆಗೇ ಆಗತ್ತೆ. ಸೊ ಆನಂದ ಅಲ್ಲಿ ಇಟ್ಟು ಹೈಗ್ರೀವ ರೂಪ ಕೊಡ್ತಾನೆ. ಈ ಮಿಂಚು ಮಿಂಚು ಇನ್ನು ಜ್ಞಾನಿಗಳ ಲೆವೆಲ್ಗೆ ಹೋದಾಗ ಅವರಿಗೆ ಬಂದು ಆ ವೇದ ಇದೆ ಇವರೇ ಕಕ್ಷಿವಾನ್ ಮತ್ತು ಇವರು ನಾಸತ್ಯ ದಸರರು ಇವರಿಗೆ ಈ ಮಂತ್ರ ನೋಡಿದ್ರು ಅಂತ ನಾವು ನೋಡ್ತೀವಿ. ಮಂತ್ರ ನೋಡಿದ್ರು ಅಂದ್ರೆ ಆ ಮಂತ್ರದ ಆ ಒಂದು ಪುರಣೆ ಒಳಗಿಂದಲೇ ಆಗತ್ತೆ. ಅವ್ರಿಗೆ ಯಾರು ಹೇಳಿಕೊಡೋದಿಲ್ಲ ಈ ಮಂತ್ರ. ಆ ಮಂತ್ರ ತನಗೆ ತಾನೆ ಅಂದ್ರೆ ದೇವರು ಈ ಹೈಗ್ರೀವ ರೂಪದಿಂದ ಈ ಮಂತ್ರ ಅವ್ರಿಗೆ ಎಲ್ಲ ಅಕ್ಷರಗಳೆಲ್ಲ ಕಾಣುತ್ತೆ. ಅಕ್ಷರ ಕಾಣೋದಿಲ್ಲ, ಆ ಮಂತ್ರ ಹೊಳೆಯುತ್ತೆ. ಜನರಲಿ ಮಂತ್ರ ಹೊಳೆಯುವಾಗ ಮಂತ್ರ ಜೊತೆಯಲ್ಲಿ ಆ ಮಂತ್ರದ ಅರ್ಥವೂ ಹೊಳೆಯುತ್ತೆ. ಈ ಮಿಂಚು ಕೊಡುವನು ಹೈಗ್ರಿ ರೂಪದಿಂದ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇವನೇ ಮಧು ಅಂತ, ನಿಜವಾದ ಮಧು ಅಂತ ಉಪಾಸನೆ ಮಾಡ್ತಾರೆ. ಈ ಒಂದು ಆಸ್ಪೆಕ್ಟ್ ಮಿಂಚಿನಲ್ಲಿ ಆ ಹೊಡೆಯುವುದು ಈ ಒಂದು ಉಪಾಸನೆಯನ್ನೇ ಆ ಒಂದು ಚತುರ್ದಶಿಯಲ್ಲಿ ಆಗಲಿ ಮತ್ತು ಅದಕ್ಕೆ ಮೂಲವಾಗಿರುವಂತಹ ಚಾಂದೋಗ್ಯದಲ್ಲಿನೂ ಈ ದೇವತೆಗಳು ಆ ಸೂರ್ಯನ ರಶ್ಮಿಗಳಲ್ಲಿ ಒಂದೊಂದು ಕಡೆ ಪೂರ್ವ ರಶ್ಮಿ, ಪಶ್ಚಿಮ ರಶ್ಮಿ, ಉತ್ತರ ರಶ್ಮಿ, ದಕ್ಷಿಣ ರಶ್ಮಿ, ಊರ್ಧ್ವ ರಶ್ಮಿಗಳಲ್ಲಿ ಈ ದೇವತೆಗಳು ಇದ್ದು ಈ ಒಂದು ವೇದಗಳನ್ನೆಲ್ಲ ಅಧ್ಯಯನ ಮಾಡೋವಾಗ ಆ ದೇವರು ಅಂಬೋ ಮಧು ಸಿಕ್ಕಿದ್ದ ಅಂತ ಇದನ್ನೇ ಹೇಳ್ತಾರೆ. ಆ ಮಿಂಚು ಅವರಲ್ಲಿ ಬಂತು ಅಂತ ಈ ಆಸ್ಪೆಕ್ಟ್ ಅನ್ನ ಅಲ್ಲಿ ವಿಸ್ತಾರ ಮಾಡಿದ್ದಾರೆ. ಸೊ ಮಿಂಚು, ಮಿಂಚಿನಲ್ಲಿ ಹೈಗ್ರೀವ ರೂಪ, ಮಿಂಚು ಆದ ಮೇಲೆ ನೆಕ್ಸ್ಟ್ ಬರೋದು ಸ್ತನಯಿತನು ಅಂತ ಹೇಳ್ತಾರೆ. ಸ್ತನಯಿತನು ಅಂದ್ರೆ ಆ ಮಿಂಚತ್ತ, ನಮ್ಗೆ ಮಳೆ ಬರೋಕ್ ಮುಂಚೆ ಮಿಂಚು ಬರತ್ತ. ಫಸ್ಟ್ ಮಿಂಚಿಗೆ ಅಲ್ಲಿ ಅಭಿಮಾನಿ ದೇವತೆ ಯಾರು ಹೇಳ್ತಾರೆ, ಮಿಂಚು ನೋಡಿದಾಗ ನಮ್ಗೆ ಅಂಜಿಕೆ ಏನೋ ಆಗತ್ತೆ, ಬಟ್ ಅಲ್ಲಿ ಅಭಿಮಾನಿ ದೇವತೆಗಳನ್ನ ಹೇಳೋವಾಗ ಭಾರತೀ ದೇವಿಯನ್ನೇ ಹೇಳ್ತಾರೆ. ಆ ಕೆಳಮಟ್ಟದಲ್ಲಿ ವಜ್ರಾಂಬವನ್ನ ಇಂದ್ರನ ಪುತ್ರನ ಹೇಳ್ತಾರ, ಮತ್ತು ಇಂದ್ರನ ತಾಯಿಯಾದಂತ ಆ ಒಂದು ಭಾರತೀ ದೇವಿಯನ್ನ ಅಲ್ಲಿ ಹೇಳ್ತಾರೆ, ಮಿಂಚಿಗೆ ಹೇಳ್ತಾರೆ. ಸೊ ಅವಳು ಅವಳು ಮಿಂಚು ಅವಳು ಅವಳು ಆ ಹೈಗ್ರೀವ ರೂಪವನ್ನ ಅವಳು ವ್ಯಕ್ತ ಮಾಡಿಸ್ತಾಳ ನಮ್ಮಲ್ಲಿ ಅಂತ ಆ ಮಿಂಚು ಹೇಳ್ತಾರೆ. ಮಿಂಚು ಆದ ಮೇಲೆ ಬರುವುದು ಗುಡುಗು ಶಬ್ದ ಕೇಳಿಸುತ್ತೆ. ಇಲ್ಲಿನೂ ಹಾಗೆ ಹೇಳ್ತಾರೆ, ಭಾರತಿ ಮಿಂಚಿಗೆ ಅಭಿಮಾನಿ ಆದರೆ ಒಳಗಿನ ಮಿಂಚು ಹೊರಗೇನೋ ಸರಿ ಒಳಗೇನೋ ಸರಿ ಒಳಗಿನ ಆ ಒಂದು ಗುಡುಗುಗೆ ಅಭಿಮಾನಿ ಯಾವುದು ಅಂದ್ರೆ ವಾಯುದೇವರನ್ನೇ ಹೇಳ್ತಾರೆ. ಸನೈತನು ಅಂಬೋ ಶಬ್ದದಿಂದ ವಾಯುದೇವರನ್ನೇ ಹೇಳ್ತಾರೆ. ಸೊ ಆ ಶಬ್ದ ಮಾಡುತ್ತೆ ಅಂದ್ರೆ ಅಲ್ಲಿನೂ ಮಿಂಚಿದಾಗ ಆ ತರ ನಮ್ಮಲ್ಲಿ ಅಲ್ಲಿ ಹೇಳೋವಾಗಲೇ ಆ ಶ್ಲೋಕದಲ್ಲಿ ಹೇಳೋವಾಗ ಮಿಂಚು ಅಲ್ಲಿ ಇರುವಂತ ಆಕಾಶದಲ್ಲಿ ಇರುವಂತ ಮಿಂಚು ಅಂತ ಹೇಳಲ್ಲ, ಏಮಂತ ಇಲ್ಲಿ ಇರುವಂತ ಮಿಂಚು ಅಂದ್ರೆ ಕೆಳಗೆ ಭೂಮಿಯ ಮುಟ್ಟಿದ ಮಿಂಚನ್ನ ಹೇಳ್ತಾರೆ. ಹಾಗೇನೆ ಇಲ್ಲಿನ ನಮ್ಮನ್ನ ಮುಟ್ಟಿದ ಆ ಮಿಂಚು, ಆ ಮಿಂಚು ಆದ ಮೇಲೆ ಶಬ್ದ ಕೇಳಿಸುತ್ತ ಅಂತ ಹೇಳ್ತಾರೆ. ಆ ಶಬ್ದ ಕೇಳಿಸೋವಾಗ ಅದಕ್ಕೆ ಆ ಶಬ್ದಕ್ಕೆ ಆ ದೇವಿ ವಾಕ್ ಅಂತಾನೆ ಹೇಳ್ತಾರೆ. ಆ ದೇವರು ಅಲ್ಲಿಂದ ದೇವತೆಗಳು ಆ ಮಾತಂತ ಗುಡುಗು ಮೂಲಕವಾಗ ನಮ್ಗೆ ಒಂದು ಮೆಸೇಜ್ ಅನ್ನ ಕೊಡ್ತಾಳು ಅಂತ. ನೀನು ಮರೆತು ಬಿಟ್ಟಿಯಾ, ನೀನು ಮಾಡಬೇಕಾದ ಕರ್ತವ್ಯನ್ನ ಮರೆತು ಬಿಟ್ಟಿಯಾ, ನೆನಪು ಮಾಡ್ಕೋ, ಮಿಂಚು ಬಂತು ನೆನಪು ಮಾಡ್ಕೋ, ಏನ್ ಮಾಡ್ಬೇಕು ನೀನು, ದೇವರದು ಇದೆಲ್ಲ ಅಂತ ತಿಳ್ಕೊ, ಎಲ್ಲವೂ ದೇವರದು ಅಂತ ತಿಳ್ಕೊ, ಅದೇ ದಾನ ಆಗತ್ತೆ. ದೇವರದು ಅಂತ ತಿಳ್ಕೊಂಡು ನಾವು ಮಾಡಿದ್ದಾಗ ಅದೇ ದಾನ ಆಗತ್ತೆ, ನಮ್ಮದಲ್ಲ ಅಂತ ತಿಳ್ಕೊಳ್ಳೋದೇ ತಾನೇ ದಾನ. ಸೊ ಅದು ಬರತ್ತೆ. ಒಳಗೆ ಬರೋವಾಗ ಇವನು ಯಾವ್ದು ಯಾವ್ದು ತನೇತನು ಅಂದ್ರೆ ಅಲ್ಲಿ ತೇಜಸ್ ಅಂತ ಇತ್ತು ಮಿಂಚಿಗೆ, ಒಳಗೆ ತೇಜಸ್ ಅಂತ ಪ್ರಕಾಶ ರೂಪ ಅಂತ. ಇಲ್ಲಿ ಬಂದು ಶಬ್ದ ಸೌವರ ಅಂತ ಹೇಳ್ತಾರೆ. ಶಬ್ದ ಸೌವರ ಸುವರ ವರ ಸ್ವರ ಸ್ವರ ಅಂತ ಹೇಳ್ತೀವಿ, ಶಬ್ದ ಸ್ವರ ಶಬ್ದ ಸೌವರ ಅಂತ ಇದಕ್ಕೆ ಹೇಳ್ತಾರೆ. ಏನು ಅಂದ್ರೆ ಒಳಗಿನ ಶಬ್ದಗಳು, ಒಳಗೆ ಮಿಂಚು ಬಂದಾಗೆ ಆ ದೇವತೆ ಮಿಂಚು ಬಂದಾಗೆ ಆ ಶಬ್ದವೂ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೇನೋ ಆಗತ್ತೆ, ವಿ ಡೋಂಟ್ ರಿಯಲೈಸ್ ದಟ್. ನಮ್ಗೆ ಆ ಒಂದು ಒಂದು ಟೈಮ್ಲಿ ಒಂದು ಊಟಕ್ಕೆ ಕೂತಿದ್ವಿ, ಕೂತಿದ್ದಾಗ ಟಕ್ಕಂದು ಹ್ಯಾಬಿಚುವಲ್ ಆಗಿ ಬರೋದೇ, ಮನಸ್ಸಿಟ್ಟು ಬರೋದೆ ಗೋವಿಂದ ಅಂತ ಹೇಳ್ತೀವಿ. ಆ ಗೋವಿಂದ ಅಂತ ಹೇಳಬೇಕಂದ್ರೆ ಬರೀ ಒಂದು ಪ್ರಾಕ್ಟೀಸ್ಲಿ ಒಂದು ಹ್ಯಾಬಿಟ್ಲಿ ಬರೋದು ಬೇರೆ, ತಿಳ್ಕೊಂಡು ಬರೋವಾಗ ಗೋವಿಂದ ಅಂತ ನೀವು ಹೇಳಬೇಕಂದ್ರೆ ಮನಸ್ಸಲ್ಲಿ ಆ ಒಂದು ದೇವರ ಒಂದು ಚಿಂತನೆ ಬಂದಾಗೆ ಅದು ವಾಕ್ ಬಾಯ್ ಮೂಲಕವಾಗ ಅದು ವ್ಯಕ್ತ ಆಗತ್ತೆ, ಗೋವಿಂದ ಅಂತ ಅದು ಬರುತ್ತೆ. ಸೊ ಆ ಶಬ್ದ ಒಳಗಿಂದ ಬರಬೇಕು, ಒಳಗಿಂದ ಅದಕ್ಕೆ ಒಂದು ವ್ಯಕ್ತ ಆಗಬೇಕು ಶಬ್ದ. ಆಕಾಶದಲ್ಲಿರುವಂತಹ ಶಬ್ದ ಆ ಒಳಗಿಂದ ಬರುವಂತ ಆ ಗಾಳಿಯಿಂದ ಮನಸ್ಸಲ್ಲಿ ಫಸ್ಟ್ ನಿರ್ಮಾಣ ಆಗಿ ಬಾಯಿ ಮೂಲಕ ಆ ಶಬ್ದ ಬರಬೇಕು. ಅದಕ್ಕೆ ಆ ಶಬ್ದ ಸೌವರ ಶಬ್ದದ ಜೊತೆಯಲ್ಲಿ ಮೆಕ್ಯಾನಿಕಲ್ ಆಗಿನೇ ಗೋವಿಂದ ಅಂತ ಹೇಳೋ ಕೂತಿದ್ದ ಗೋವಿಂದ ಅಂತ ಹೇಳೋದ್ರೆ ತಿಳ್ಕೊಂಡು ನೀವು ಗೋವಿಂದ ಅಂತ ಹೇಳೋವಾಗ ಆ ಒಂದು ಧ್ವನಿ ಆ ಧ್ವನಿ ಇಟ್ಸೆಲ್ಫ್ ಯಾರಿಗೆ ಕೇಳಿಸುತ್ತೋ ಇಲ್ಲವೋ ನಿಮಗೆ ಮನಸ್ಸಿನಿಂದ ಅದು ಬರೋದು ಆ ಫೀಲಿಂಗ್, ಆ ಧ್ವನಿಯೂ ಬೇರೆ ಇರುತ್ತೆ. ಒರೇ ಒಂದೇ ಶಬ್ದ ಗೋವಿಂದ ಗೋವಿಂದ ಹೇಳುವಂತ ರೀತಿಯೇ ಬೇರೆ ಆಗ್ಬಿಡತ್ತೆ. ಸೊ ಅದಕ್ಕೆ ಶಬ್ದ ಸೌವರ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಬೇಸಿಕಲಿ ಇಲ್ಲಿ ಶಬ್ದ ಸೌವರ ಅಂತ ಒಳಗಿನ ಅರ್ಥ ಇನ್ನೂ ಹೋಗಿ ಅಲ್ಲಿ ಹೈಗ್ರೀವ್ ಹೇಗೆ ಮಾಡ್ತಾನಂದ್ರೆ ಇದು ಮಾಡ್ತಾ ಇದ್ರಂತೆ. ಆ ಕಾಲದಲ್ಲಿ ದೇವರು ನಮ್ಮೊಳಗೆ ಆ ವಾಯುದೇವರು ಈ ಶಬ್ದವನ್ನ ಮಾಡ್ತಾ ಇರ್ತಾರಂತೆ. ಹಿತಾನಾಡಿ ಅಂತ ಉರಸ್ ಸ್ಥಾನದಲ್ಲಿ ವಾಯುದೇವರು ನಿಂತಿದ್ದಾರಂತ. ಆ ನಾಡಿಗಳಲ್ಲಿ ಎಲ್ಲ ನಾಡಿಗಳು ಏನು ಮಾಡುತ್ತೆ ಅಂದ್ರೆ ನಾವು ಒಂದು ಊಟ ಮಾಡಿದ್ದಾಗ ನಾವು ಊಟ ಮಾಡಿದ ತಕ್ಷಣ ಆ ನಾಡಿಗಳು ನಮ್ಗೆ ಶಕ್ತಿ ನಾಡಿಗಳು ಅನ್ಬೋದು ಈ ಬ್ಲಡ್ ವೆಸಲ್ಸ್ ನಾವು ಏನ್ ಬೇಕಾದ್ರೆ ತಗೊಳ್ಳಿ ಎನಿಥಿಂಗ್ ದಟ್ ಎನಿ ಟ್ಯೂಬ್ ದಟ್ ಕನೆಕ್ಟ್ ವೇರಿಯಸ್ ಥಿಂಗ್ಸ್ ಬೇಸಿಕಲಿ ಅದು ಒಳಗೆ ಇರುವಂತ ತೇಜೋ ಅಂಶ ಈ ನಾಡಿಗಳು ಅಂತ. ಈ ನಾಡಿಗಳು ಸೊ ಬ್ಲಡ್ ವೆಸಲ್ಸ್ ಅದೆಲ್ಲ ಏನೇನ್ ಕೊಡಬೇಕು ಆ ಯಾ ಪಾರ್ಟಿಗೆ ಅದೆಲ್ಲ ಕೊಡತ್ತೆ ಕೊಟ್ಟು ಹಾರ್ಟ್ಗೆ ಹೋದಾಗೆ, ಹೃದಯಸ್ಥಾನಕ್ಕೆ ಹೋದಾಗೆ ಅಲ್ಲಿ ಈ ನಾಡಿಗಳು ಏನ್ ಮಾಡುತ್ತೆ ಅಂದ್ರೆ, ಈ ಸ್ಪೆಷಲ್ ಆಗಿ ಹೋಗಿ ನಾವು ತಕ್ಕೊಂಡ ಆಹಾರದಿಂದ ಇರುವಂತ ಆ ಒಂದು ಸತ್ವ, ಆ ಒಂದು ಮನಸ್ಸಲ್ಲಿ ಏನೇನು ಪರಿಣಾಮ ಮಾಡಬೇಕು, ಆ ಕಾರ್ಯದಿಂದ ನಮಗೆ ಆಗುವಂತ ಫಲಗಳು, ಆ ಚಿಂತನೆಯ ಫಲಗಳನ್ನ ದೇವರಿಗೆ ಅರ್ಪಣೆ ಮಾಡ್ತಾರಂತ. ಅಲ್ಲಿ ದೇವರು ಬಂದು ಕೂತಿರ್ತಾರಂತ. ನಾರಾಯಣ, ಲಕ್ಷ್ಮೀನಾರಾಯಣ ಅಲ್ಲಿ ಬಂದು ವಿಶೇಷವಾಗಿ ಕೂತಿರ್ತಾರವರು. ಅವರು ಕೂತ್ಕೊಂಡು ಇಂದ್ರ ವಿರಾಟ್ ಎಂಬ ಹೆಸರನ್ನಂತ ದೇವರು ಲಕ್ಷ್ಮೀದೇವಿ ಅಲ್ಲಿ ಕೂತಿರ್ತಾರಂತೆ. ದೇವರು ಕೂತಿರುವಾಗ ಹಾಡು ಹೇಳಕ್ಕೆ ವಾಯುದೇವರು ಅಲ್ಲಿ ಸ್ವಲ್ಪ ಊರ್ಧ್ವ ಭಾಗದಲ್ಲಿ ಹಿತಾನಾಡಿಯಲ್ಲಿ ಇದ್ದು ಹಾಡು ಹೇಳ್ತಾ ಇರ್ತಾರೆ. ಏನ್ ಹಾಡು ಅವಳು ಹೇಳ್ತಾರಂದ್ರೆ, ಸಾಮವೇದವನ್ನೇ ಹೇಳ್ತಾರವರು. ಸಾಮಗಾನದಲ್ಲಿ ಆ ಓಂಕಾರ ಪ್ರತಿಪಾದ್ಯನಾದಂತ ನಾರಾಯಣನ ಸ್ತುತಿ ಮಾಡ್ತಾ ಇರ್ತಾರಂತೆ. ಆ ಶಬ್ದ ನಮಗೇನು ಕೇಳಿಸುತ್ತ ಅಂತಂದ್ರೆ, ಅಂದ್ರೆ ನಮ್ಗೆ ಹೇಗೆ ಕೇಳಿಸುತ್ತ ಅಂದ್ರೆ, ನಮ್ಮ ಮನಸ್ಸು ಇನ್ನು ನಮ್ಮ ಇಯರ್, ನಮ್ಮ ಸಾಧನೆ ಹ್ಯಾಸ್ ನಾಟ್ ರೀಚ್ ಎಲ್ಲವರು. ಹಾಗೆ ರೇಡಿಯೋ ಸ್ಟೇಷನ್ ಅಲ್ಲಿ ಸ್ವಲ್ಪ ರೇಡಿಯೋ ಸ್ಟೇಷನ್ ಸಿಕ್ಕೋ ತನಕ್ಕೆ, ಆ ಕಾಲದಲ್ಲಿ ಇಫ್ ಯು ಯೂಸ್ ರೇಡಿಯೋ, ಆ ಸ್ಟೇಷನ್ ಸಿಕ್ಕೋ ತನಕ್ಕೆ ಅದು ಕೊರ 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 ಅಂತ ಶಬ್ದ ಮಾಡುತ್ತೆ. ಬಟ್ ಅಟ್ ಲೀಸ್ಟ್ ಯು ವಿಲ್ ನೋ ದಟ್ ರೇಡಿಯೋ ಇಸ್ ಅಲೈವ್ ಅಂಡ್ ಇಟ್ ಈಸ್ ವರ್ಕಿಂಗ್. ಆ ಕೊರ ಕೊರ ಶಬ್ದ ಬಂದ್ರೆ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್, ಯು ಹ್ಯಾವ್ ಟು ಜಸ್ಟ್ ಟ್ಯೂನ್ ಇಟ್, ಯು ಹ್ಯಾವ್ ಟು ಜಸ್ಟ್ ಗೆಟ್ ಇಟ್ ಅಂಡ್ ಟ್ಯೂನ್ ಇಟ್, ಅದು ಗೊತ್ತಾಗುತ್ತೆ. ಸೇಮ್ ವೇ ಕೆಲವರು ಏನ್ ಮಾಡ್ತಾರಂದ್ರೆ, ಪ್ರಾಣಾಯಾಮ ಮಾಡಿ ಶಾಸ್ತ್ರ ಅಭ್ಯಾಸ ಮಾಡೋರು ಪ್ರಾಣಾಯಾಮ ಇದೆಲ್ಲ ಮಾಡಿ ಜಪ ಎಲ್ಲ ಮಾಡೋವಾಗೆ ಒಂದು ನಿಮಿಷ ಏನ್ ಮಾಡ್ತಾರ, ಈ ಒಂದು ಎರಡು ತಂಬು ಇರುತ್ತೆ ಅಂದ್ರ ಹೆಬ್ಬೆಟ್ಟು, ಅದನ್ನ ಆ ಕಿವಿ ಹೆಬ್ಬೆಟ್ಟಿನಿಂದ ಆ ಎರಡು ಕಿವಿಯನ್ನ ಸ್ವಲ್ಪ ಮುಚ್ಚಿಕೊಳ್ತಾರಂತೆ. ಮುಚ್ಚಿಕೊಂಡು ಈ ಒಂದು ಕುಂಭಕ ಅಂತ ಹೇಳ್ತೀವಿ, ಕುಂಭಕ ಅಂದ್ರೆ ರೇಚಕ ಅಂದ್ರೆ ಹೊರಗೆ ಬಿಡೋದು ಗಾಳಿಯನ್ನ. ಹೊರಗೆ ನೀವು ಗಾಳಿಯನ್ನ ಬಿಟ್ರೆ ಒಳಗೆ ಇಳ್ಕೊಳ್ಳಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ರೇಚಕ ಫಸ್ಟ್, ಮತ್ತು ಪೂರಕ. ಪೂರಕ ಅಂದ್ರೆ ಇನ್ಹೇಲ್ ಮಾಡೋದು, ಇನ್ಹೇಲ್ ಮಾಡಿ ಆ ಕುಂಭಕ ಅಂದ್ರೆ ಜಸ್ಟ್ ಕುಂಭ ತರ ಯು ಜಸ್ಟ್ ಹೋಲ್ಡ್ ಇಟ್. ಹಾಗೆ ಒಂದು ಕುಂಭದಲ್ಲಿ ನೀರು ತುಂಬಿರುತ್ತೋ ಹಾಗೆ ನಮ್ಮ ಹೃದಯ ಎಲ್ಲದನ್ನ ಲಂಗ್ಸ್ಲಿ ಆ ಗಾಳಿ, ಆ ಸ್ವಚ್ಛವಾದ ಗಾಳಿ ತುಂಬಿಕೊಳ್ಳೋದು, ಅದಕ್ಕೆ ಕುಂಭಕ ಅಂತಾರೆ. ಆ ಕುಂಭಕದಲ್ಲಿ ಇರುವಾಗ ಈ ಒಂದು ಹೆಬ್ಬೆಟ್ಟಿನಿಂದ ಈ ಕಿವಿಯನ್ನ ಮುಚ್ಚಿಕೊಂಡಾಗೆ, ಕಣ್ಣು ಎಲ್ಲ ಮುಚ್ಚಿಕೊಂಡು ಒಂದು ಪ್ರಶಾಂತವಾದ ಪ್ರದೇಶದಲ್ಲಿ ಇದ್ರೆ, ಏನೋ ಒಂದು ಗುಡುಗುಡು ಅಂತ ಶಬ್ದ, ಕೊರಕೊರ ಗುರುಗುರು ಏನೋ ಒಂದು ಕೇಳ್ತಾ ಇದೆ ನೋಡಿ, ಅದು ವಾಯುದೇವರು ಮಾಡುವಂತ ಆ ಗಾನ. ದೇವರು ಊಟ ಮಾಡ್ತಾನೆ ಇದ್ದಾನೆ. ಏನು ಊಟ ಮಾಡ್ತಾ ಇದ್ದಾನಂದ್ರೆ, ನಾವು ಪತಿ ಪತಿ ಬಾಯಿ ಮೂಲಕ ಊಟ ಅಂದ್ರೆ ಕಿವಿ, ಎಲ್ಲ ಇಂದ್ರಿಯ ಮೂಲಕವಾಗಿ ಏನೇನು ನಡೆಯುತ್ತೋ ಎಲ್ಲವನ್ನು ಅವನು ಭೋಗ ಮಾಡಬೇಕು. ಸೊ ಊಟ ಮಾಡ್ತಾ ಇರ್ತಾನವನು. ಅದು ಮಾಡೋವಾಗ ವಾಯುದೇವರು ಸದಾ ಹೇಳ್ತಾ ಇರ್ತಾರೆ. ಅದು ನಮಗೆ ಕೇಳಿಸತ್ತಂತೆ. ಇದೇ ನಾವು ಅಭ್ಯಾಸ ಮಾಡಿ, ಇದಕ್ಕೆ ಶಬ್ದ ಸೌವರ ಅಂತ ಇದಕ್ಕೆ ಹೇಳೋದು. ಈ ಶಬ್ದ ಸೌವರ, ಈ ಶಬ್ದ ಸೌವರ ಈ ತರ ಕೂತು ಈ ತರ ಕೇಳ್ಬೇಕು, ಈ ತರ ಅವ್ರು ಇದಾರ ಅಂತ ತಿಳ್ಕೋಬೇಕಂದ್ರೆ ಮಿಂಚಬೇಕು. ಫಸ್ಟ್ ದೇವರು ಒಳಗೆ ಇದ್ದಾನೆ, ವಾಯುದೇವರು ಇದ್ದಾರೆ, ಅವ್ರ ಒಳಗೆ ಊಟ ಮಾಡ್ತಾ ಇದ್ದಾರೆ. ಅಂದ್ರೆ ಊಟ ಅಂದ್ರೆ ಅವ್ರಿಗೆ ಊಟ ಸ್ಥೂಲವಾದದ್ದೊಂದು ಎಲ್ಲ ಅವರ ರೂಪವನ್ನೇ ಅವರು ಸ್ವೀಕಾರ ಮಾಡೋದು. ತಗೊಳ್ತಾ ಇದ್ದಾರೆ, ಈ ನಾಲೆಜ್ ಎಲ್ಲ ಇರಬೇಕು. ಇದ್ರೆ ಅದು ಇದೆಲ್ಲ ಮಿಂಚಿದ ಮೇಲೆ, ಒನ್ಲಿ ವೆನ್ ಯು ಗೆಟ್ ದಟ್ ರಿಯಲ್ ಜ್ಞಾನ ಆಫ್ ದಿಸ್, ನಿಮ್ಗೆ ನೆಕ್ಸ್ಟ್ ಆ ಶಬ್ದ ಇದೆ, ಆ ಶಬ್ದವನ್ನ ನಾವು ಕೇಳಬೇಕು ಅಂತ ಆಗುತ್ತೆ. ಇದು ಕೇಳ್ತಾ 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 ಬಂದ್ರೆ ಕೊನೆಯ ಸ್ಟೇಜ್ ಅಲ್ಲಿ ಅದನ್ನ ಹೇಳ್ತಾರೆ. ಅದನ್ನೇ ಹೇಳೋದು ವಂಶ, ಇದು ಫ್ಲೂಟ್ ಅಂತ ಹೇಳ್ತಾರೆ. ಫ್ಲೂಟ್ ಅಂದ್ರೆ ಆ ಗಾನಕ್ಕೆ ಆ ಗೋಪಿಕಾ ಸ್ತ್ರೀಯರೆಲ್ಲ ಮರುಳಾದ್ರು ಅಂದ್ರೆ ಬರೀ ಒಂದು ಫ್ಲೂಟ್ಗೆ ಅಲ್ಲ, ಈ ಗಾನ ಅವ್ರಿಗೇನು ಆ ತರ ರೀತಿಯಿಂದ ಶಬ್ದ ಸೌವರ ಅವ್ರಿಗೆ ಕೇಳಿಸ್ತಾ ಇತ್ತು. ಅದಕ್ಕೆ ಮರುಳಾಗಿ ಅವರು ಅದು ಹಿಂದೆ ಓಡಿದ್ರು. ಒಳಗೆ ಇರುವಂತಾನೆ ಒಳಗೆ ಹೊರಗೆ ಕಾಣಿಸ್ತಾ ಇದ್ದಾನಂತ ಅವನ ಹತ್ರ ಹೋದ್ರು. ಸೊ ಹೀಗೆ ಆ ಒಂದು ಕೊಳಲಿನ ಧ್ವನಿ ಕೇಳಿಸತ್ತಂತ. ಆಮೇಲೆ ದೇವಿ ವೀಣ ಅಂತ ಹೇಳ್ತಾರೆ, ಅದು ಕೊಳಲಿನಿಂದ ವೀಣೆಗೆ ಹೋದಾಗ ಅದಕ್ಕೆ ಹೇಳ್ತಾರೆ. ನನ್ಗೆ ಹಾಡಷ್ಟ ಆ ಒಂದು ಆ ಜ್ಞಾನ ನನ್ಗಿಲ್ಲ. ಅಲ್ಲಿ ಏನ್ ಹೇಳ್ತಾರಂದ್ರೆ, ಆ ತಾಳ ಲಯ ಸ್ವರ ಎಲ್ಲ ವೀಣೆಯಲ್ಲಿ ತುಂಬಾ ಚೆಂದಾಗಿ ಆಗತ್ತಂತ. ಅದು ಸಾಮಗಾನ ತುಂಬಾ ಚೆನ್ನಾಗಿ ವೀಣೆಯಲ್ಲಿ ಆಗತ್ತಂತ. ಅದು ಸಾಧಾರಣ ವೀಣ ಎಲ್ಲ, ದೇವಿ ವೀಣ ಅಂತ ಹೇಳ್ತಾರೆ. ವಿಶೇಷವಾದ ವೀಣ, ಇವಾಗಿರೋ ವೀಣ ಎಲ್ಲ ದೇವಿ ವೀಣ ಅಂತ ಹೇಳ್ತಾರೆ. ಆ ವೀಣ ಧ್ವನಿ ಕೇಳಿಸುತ್ತಲ್ಲ, ಆ ಧ್ವನಿಯಿಂದ ಅದಕ್ಕೆ ಸೌವರ ವರ ಸ್ವರಗಳು ಕೇಳಿಸುತ್ತಂತೆ. ಸ್ವರದಿಂದ ಶಬ್ದ ಕೇಳಿಸ, ಶಬ್ದ ಅಂದ್ರೆ ಅರ್ಥ ಸಹಿತವಾದದ್ದು ಅಂದ್ರೆ ಏನು ಅಂದ್ರೆ ಆ ಪ್ರಣವ ಕೇಳಿಸುತ್ತಂತೆ. ಅವ್ರ ಪ್ರಣವದಿಂದ ಹಾಡು ಹೇಳೋದು ಕೇಳಿಸುತ್ತಂತೆ. ಇಷ್ಟೇ ಮಾಡ್ತದೆ, ಎಲ್ಲರಿಗೂ ಆಗತ್ತೆ. ನಾವು ಮೋಕ್ಷಯೋಗಿಗಳು ಅಂದ್ರೆ ನಮ್ಗೆ ಒಂದಾನೊಂದು ಕಾಲದಲ್ಲಿ ಇದು ಎಲ್ಲೇ ಆಗತ್ತೆ. ಸೊ ಎಲ್ಲದಕ್ಕಿನ ಅಷ್ಟು ತನಕ ನಮ್ಗೆ ಇವಾಗ ಇದು ಇವಾಗ ಕೇಳಿಸುವ ಧ್ವನಿಯಿಂದ ಆ ಧ್ವನಿ ತನಕ ನಮ್ಗೆ ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗೋ ಯಾರು ಅಂದ್ರೆ ಈ ಹಯಗ್ರೀವ ರೂಪ, ಹಯಗ್ರೀವ ರೂಪ ವಾಯುದೇವರಲ್ಲಿ ಇದ್ದು ನಮ್ಗೆ ಕರ್ಕೊಂಡು ಹೋಗ್ತಾನ. ಇದೇ ಆನಂದ, ಒಂದೊಂದು ಸ್ಟೇಜ್ಲಿನೂ ಒಂದೊಂದು ಆನಂದ ನಮ್ಗೆ ಬರುತ್ತೆ. ಬರೀ ಎಲ್ಲವೂ ಯಾವುದು ಬೇಡ. ಕಣ್ಣು ಹಾಡು ಕೇಳುವಾಗ ಕಣ್ಣು ಮುಚ್ಚಿಕೊಂಡು ಏನೋ ಒಂದು ಲೌಕಿಕ ಹಾಡು, ಗ್ರಾಮೀ ಹಾಡು ಏನೋ ಕೇಳುವಾಗ ಅವರಿಗೂ ಒಂದು ಆನಂದ ಆಗುತ್ತೆ. ಸೊ ಈ ಆನಂದದಲ್ಲಿ ಈ ಹೈಗ್ರೀವನನ್ನ ನೋಡಬೇಕು. ಮತ್ತು ಉಳಿದದ್ದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಕೃಷ್ಣಾರ್ಪಣೆ.